ವಿಸಿಡಿ ನಂಬರ್ 1294. ಓಂ ಶಾಂತಿ. ಇಂದಿನ ರಾತ್ರಿಯ ತರಗತಿಯಾಗಿದೆ 20 ಅಕ್ಟೋಬರ್ 1968.
ರೂಹಾನಿ ಬಾಪ್ ಬಚ್ಚೋ ಸಮಜಾತಿ ಹೇ.
ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸಿ ಹೇಳ್ತಾ ಇದ್ದಾರೆ,
ಅಪನಕು ಆತ್ಮ ಸಮಜೋ ಔರ್ ಸದೈವ್ ರೂಹಾನಿ ಬಾಪ್ ಕೋ ಯಾದ್ ಕರ್ತೆ ಹೋ.
ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಸದಾಕಾಲ ಆತ್ಮಿಕ ತಂದೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಇರಿ.
ರೂಹಾನಿ ಬಾಪ್
ಜ್ಞಾನವನ್ನು ಹೇಳುತ್ತಾ ಇರುವವರು ಯಾರಾಗಿದ್ದಾರೆ? ಆತ್ಮಿಕ ತಂದೆ. ಮತ್ತು ಏನನ್ನು ತಿಳಿಸಿಕೊಡ್ತಾರೆ? ತಮ್ಮನ್ನು ರೂಹ್ ಆತ್ಮ ಎಂದು ತಿಳಿದುಕೊಳ್ಳಿ. ಮತ್ತು ಸದಾಕಾಲ ಆತ್ಮಿಕ ತಂದೆಯನ್ನು ನೆನಪು ಮಾಡ್ತಾ ಇರಿ. ಹೊಸ ಹೊಸ ಮಕ್ಕಳು ಹೊಸ ಹೊಸ ಜ್ಞಾನದ ಮಾತುಗಳನ್ನು ಕೇಳುತ್ತಾರೆ. ಖಂಡಿತವಾಗಿ ಬಹಳಷ್ಟು ಹೊಸ ಹೊಸ ಮಕ್ಕಳು ಇಂದು ಬಂದಿರಬಹುದು. ಯಾರ್ಯಾರಿದ್ದೀರಾ? ಸ್ವಲ್ಪ ಕೈ ಮೇಲೆತ್ತಿ. ಯಾರ್ಯಾರು ಇದಕ್ಕೂ ಮೊದಲು ಬಾಬಾ ಅವರ ಕ್ಲಾಸ್ಗೆ ಬಂದಿಲ್ವೋ ಅವರು? ಕೈಯೆತ್ತಿ 1, 2, 3, 4, 5, 6. ಸರಿ ಸರಿ 7. ಹೊಸ ಹೊಸ ಮಕ್ಕಳು ಹೊಸ ಹೊಸ ಜ್ಞಾನದ ಮಾತುಗಳನ್ನು ಕೇಳ್ತಾರೆ ಮತ್ತು ಎಲ್ಲಿಯೂ ಕೂಡ ಈ ರೀತಿಯಾದ ಮಾತುಗಳನ್ನು ಹೇಳೋದಿಲ್ಲ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡು ಆತ್ಮನ ತಂದೆಯನ್ನು ನೆನಪು ಮಾಡು. ಯಾರನ್ನಾದರೂ ನೀವು ಹೀಗೆ ಕೇಳಿ, ನಿಮ್ಮನ್ನು ನೀವು ಏನೆಂದು ತಿಳಿದುಕೊಂಡಿದ್ದೀರಾ?
ಡಾಕ್ಟರ್ ಸಮಸ್ಯೆ ಮಾಸ್ಟರ್ ಸಮಸ್ಯೆ.
ಆಗ ಅವರು ಹೇಳ್ತಾರೆ, ನನ್ನನ್ನು ನಾನು ಡಾಕ್ಟರ್ ಅಂತ ತಿಳ್ಕೊಂಡಿದ್ದೀನಿ, ಮಾಸ್ಟರ್ ಅಂತ ತಿಳ್ಕೊಂಡಿದ್ದೀನಿ.
ಇಂಜಿನಿಯರ್
ನಾನು, ಇದಾಗಿದ್ದೀನಿ ನಾನು, ಅದಾಗಿದ್ದೀನಿ ನಾನು, ಇಂಜಿನಿಯರ್ ಆಗಿದ್ದೀನಿ.
ಮಿನಿಸ್ಟರ್ ಮಜ್ದೂರ್
ನಾನು, ಮಿನಿಸ್ಟರ್ ಆಗಿದ್ದೀನಿ ನಾನು, ಕಾರ್ಮಿಕ ಆಗಿದ್ದೀನಿ.
ಈ ಸಮಸ್ಯೆ
ಹೀಗೇನೆ ಅವರು ತಿಳಿದುಕೊಂಡಿರ್ತಾರೆ.
ತಾಯಿ ವ್ಯವಹಾರ ಬತಾದೇನಿ,
ದೇಹದ ವೃತ್ತಿಯನ್ನು ಹೇಳ್ತಾರೆ. ಈಗ ಅವರನ್ನು ನೀವು ಕೇಳಿ, ನೀವು ಸದಾಕಾಲ ಇದೇ ಆಗಿದ್ರ?
ಸದೈವ್ ಕಲೆಕ್ಟರ್ ಮಿನಿಸ್ಟರ್ ಡಾಕ್ಟರ್ ಸೀಕ್ಯಾ.
ನೀವು ಸದಾಕಾಲ ಕಲೆಕ್ಟರ್ ಮಿನಿಸ್ಟರ್ ಡಾಕ್ಟರ್ ಆಗಿದ್ರ?
ಪೈದಾ ಉಳಿಸಿ ತಗೋತಿ.
ಯಾವಾಗ ನೀವು ಜನ್ಮ ತಗೊಂಡ್ರಿ ಆಗ ಇದೇ ಆಗಿದ್ರ? ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ, ಇಲ್ಲ. ಹಾಗಾದ್ರೆ ನೀವ್ ಏನಾಗಿದ್ರಿ ಅದನ್ನಾದ್ರೂ ಹೇಳಿ. ಆಗ ಅವರು ಉತ್ತರ ಹೇಳೋದಕ್ಕೆ ಆಗೋದಿಲ್ಲ. ಅವ್ರು ಹೇಳ್ತಾರೆ, ನಾವು ಮಗು ಆಗಿದ್ವಿ. ಸರಿ, ಯಾವಾಗ ನೀವು ಮಗು ಆಗಿರ್ಲಿಲ್ಲ, ತಾಯಿಯ ಗರ್ಭದಲ್ಲಿ ಇದ್ರಿ, ಆಗ ನೀವ್ ಏನಾಗಿದ್ರಿ?
ಛೋಟ ಬಚ್ಚಾ.
ಆಗ ಅವರು, ನಾನು ಚಿಕ್ಕ ಮಗು ಆಗಿದ್ದೆ ಎಂದು ಹೇಳ್ತಾರೆ. ಸರಿ, ಅದಕ್ಕಿಂತ ಮೊದಲು ನೀವೇನಾಗಿದ್ರಿ? ತಾಯಿಯ ಗರ್ಭದೊಳಗೆ ಬರುವುದಕ್ಕೆ ಮೊದಲು. ಆಗ ಅವ್ರು ಹೇಳ್ತಾರೆ, ನನಗ್ ಗೊತ್ತಿಲ್ಲ. ಈಗ ತಂದೆ ಹೇಳ್ತಾರೆ, ನೀವು ಅಜರ ಅಮರ ಅವಿನಾಶಿ ಆತ್ಮ ಆಗಿದ್ದೀರಾ.
ಟೈಮ್ ನೀ
ನೀವು ಇಲ್ಲದಿರುವಂತಹ ಯಾವುದೇ ಸಮಯ ಈ ಪ್ರಪಂಚದಲ್ಲಿ ಇರುವುದಿಲ್ಲ. ಯಾವುದೋ ರೂಪದಲ್ಲಿ ನೀವು ಇರಬಹುದು, ಆದರೆ ಖಂಡಿತವಾಗಿ ಅಸ್ತಿತ್ವದಲ್ಲಿ ಇರ್ತೀರಾ.
ಆತ್ಮ
ಆತ್ಮ ಆಗಿದ್ದೀರಾ.
ಡಾಕ್ಟರ್ ಡಾಕ್ಟರ್ ಆತ್ಮ.
ಒಂದು ವೇಳೆ ನೀವು ಡಾಕ್ಟರ್ ಆಗಿದ್ರೆ ಆಗಲೂ ಡಾಕ್ಟರ್ ನಲ್ಲಿ ಆತ್ಮ ಇದೆ.
ಮಾಸ್ಟರ್ ಮಾಸ್ಟರ್ ಆತ್ಮ.
ಮಾಸ್ಟರ್ ಆಗಿದ್ರೆ ಮಾಸ್ಟರ್ ನಲ್ಲೂ ಆತ್ಮ ಇದೆ.
ಮಜೂರು ಆತ್ಮ. ರಾಜಾ ಆತ್ಮ.
ನೀವು ಕಾ ಸೈನಿಕ ಆಗಿದ್ರೆ ಅವನಲ್ಲೂ ಆತ್ಮ ಇದೆ, ರಾಜ ಆಗಿದ್ರೆ ಅವನಲ್ಲೂ ಆತ್ಮ ಇದೆ.
ಆತ್ಮ ಕವಿ ಮರ್ತಿ ನೀ
ಆತ್ಮ ಎಂದಿಗೂ ಸಾಯೋದಿಲ್ಲ.
ಆತ್ಮ ಚೂನಾ ಧಾರಣ ಕರ್ತಿ ಶರೀರ ಧಾರಣ ಕರ್ತಿ.
ಆತ್ಮ ಯಾವ ದೇಹವನ್ನು ಧಾರಣೆ ಮಾಡಿಕೊಳ್ಳುತ್ತದೆ, ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ.
ಓ ಶರೀರ ಮರ್ತಾ ಜೀತಾ ಹೈ.
ಆ ಶರೀರ ಬದುಕುತ್ತದೆ ಮತ್ತು ಸಾಯುತ್ತದೆ.
ಏಕ ಶರೀರ ಛೋಡ ಆತ್ಮ ದೂಸರಾ ಶರೀರ ಧಾರಣ ಕರ್ತಿ.
ಒಂದು ಶರೀರವನ್ನು ಬಿಟ್ಟು ಆತ್ಮ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಇಲ್ಲಿ ಈ ವಿಷಯವನ್ನು ಮೊದಲು ನೆನಪಿಸಲಾಗುತ್ತದೆ, ಬೇರೆ ಯಾವುದೇ ಸತ್ಸಂಗಗಳಲ್ಲಿ ಈ ಮಾತುಗಳನ್ನು ನಿಮಗೆ ನೆನಪಿಸಲಾಗುವುದಿಲ್ಲ. ದೇಹದ್ದಿನ ತಂದೆ ಕುಳಿತುಕೊಂಡು ನಮ್ಮ ಆತ್ಮಗಳಿಗೆ ಓದಿಸ್ತಾರೆ. ದೇಹದ್ದಿನ ಎಂದರೆ ಅರ್ಥ ಏನಾಗಿದೆ? ಒಬ್ಬರಾಗಿರ್ತಾರೆ ಅದ್ದಿನ ತಂದೆ. ಅವರು 2, 4, 8, 10, 15, 20, 25 ಮಕ್ಕಳ ತಂದೆ ಆಗಿರುತ್ತಾರೆ. ಸರಿ, ಕ್ರಿಸ್ತನನ್ನು ದೇಹದ್ದಿನ ತಂದೆ ಎಂದು ಕರೆಯಬಹುದಾ ಅಥವಾ ಹದ್ದಿನ ತಂದೆ ಎಂದು ಕರೆಯಬಹುದಾ? ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ಹದ್ದಿನ ತಂದೆ. ಏಕೆ? ಅವರಂತೂ 200 ಕೋಟಿ ಕ್ರೈಸ್ತರ ತಂದೆ ಆಗಿದ್ದಾರೆ.
ಆಜ್ ದುನಿಯಾ ಮೇ 200 ಕರೋಡ್ ಶಿಷ್ಯನ್ ಕ್ರೈಸ್ಟ್ ಕೋ ಅಪನಾ ಧರ್ಮ ಪಿತಾ ಮಾನ್ತೇ.
ಇಂದು ಪ್ರಪಂಚದಲ್ಲಿ 200 ಕೋಟಿ ಕ್ರೈಸ್ತರು ಕ್ರಿಸ್ತನನ್ನು ತಮ್ಮ ಧರ್ಮಪಿತ ಎಂದು ಒಪ್ಪಿಕೊಂಡಿದ್ದಾರೆ. ಈಗ ದೇಹದ್ದಿನ ತಂದೆ ಆದ್ರ ಹದ್ದಿನ ತಂದೆ ಆದ್ರ ಹದ್ದಿನ ತಂದೆನೆ ಆದ್ರು
ಮುಸಲ್ಮಾನ್ ಪಾರ್ಸಿ ಯಹೂದಿ ಬೌದ್ಧಿ ಸಿಖ್ ಹಿಂದೂ ತೋಸ್ಕೋ ಅಪನಾ ಧರ್ಮಪಿತ ನೀಮಂತೆ.
ಏಕೆ? ಏಕೆಂದ್ರೆ ಮುಸಲ್ಮಾನರು, ಪಾರ್ಸಿಗಳು, ಯಹೂದಿಗಳು, ಬೌದ್ಧರು, ಸಿಖ್ಖರು, ಹಿಂದೂಗಳಂತೂ ಅವರನ್ನು ತಮ್ಮ ಧರ್ಮಪಿತ ಎಂದು ಒಪ್ಪಿಕೊಳ್ಳೋದಿಲ್ಲ. ಹಾಗಾಗಿ ಅವರು ದೇಹದಿನ ತಂದೆ ಆಗಲಿಲ್ಲ. ಮತ್ತು ಇಲ್ಲಿ ಯಾರು ಜ್ಞಾನವನ್ನು ಹೇಳ್ತಾರೆ, ಆ ದೇಹದಿನ ತಂದೆ ಅವರನ್ನು ಕ್ರೈಸ್ತರು ಕೂಡ ತಂದೆ ಎಂದು ಒಪ್ಪಿಕೊಳ್ತಾರೆ.
ಗುರು ನಾನಕ್ ಭೀ ಮಾನ್ತ ಹೈ, ಬುದ್ಧ ಭೀ ಮಾನ್ತ ಹೈ, ವೋ ಸಬ್ ಕಾ ಫಾದರ್ ಹೈ.
ಗುರುನಾನಕರು ಕೂಡ ಒಪ್ಪಿಕೊಳ್ತಾರೆ, ಬುದ್ಧನು ಒಪ್ಪಿಕೊಳ್ತಾನೆ, ಅವರು ಎಲ್ಲರಿಗೂ ತಂದೆ ಆಗಿದ್ದಾರೆ.
ಮಹಾಂತಿ ಮಹಾನ್ ಧರ್ಮ ಪಿತಾವು ಕಾ ಭೀ ಫಾದರ್.
ಅವರು ದೊಡ್ಡ ದೊಡ್ಡ ಧರ್ಮ ಪಿತರಿಗೂ, ಮಹಾನ್ ಧರ್ಮ ಪಿತರಿಗೂ ತಂದೆ ಆಗಿದ್ದಾರೆ.
ವೋ ಹಮ್ಕೋ ಪಡಾತಿ,
ಅವರು ನಮಗೆ ಓದಿಸ್ತಾರೆ.
ನಾಮ ಶಿವ ಹೇ,
ಅವರ ಹೆಸರು ಶಿವ ಆಗಿದೆ.
ಬಿಂದಿ ಆತ್ಮ ಕಾಯಿ ನಾಮ ಶಿವ ಹೇ,
ಅವರ ಬಿಂದಿ ಆತ್ಮದ ಹೆಸರೇ ಶಿವ ಆಗಿದೆ.
ಸ್ಟಾರ್ ಹೋಗ್ತಾ ಸ್ಟಾರ್ ಕಾಯಿ ನಾಮ ಶಿವ ಹೇ.
ಯಾವ ರೀತಿಯಲ್ಲಿ ಸ್ಟಾರ್ ನಕ್ಷತ್ರ ಇರುತ್ತದೆ ಅಲ್ವಾ, ಅವರ ಸ್ಟಾರ್ ನ ಹೆಸರೇ ಶಿವ ಆಗಿದೆ.
ಶರೀರ
ಮತ್ತು ನಮ್ಮ ಶರೀರಕ್ಕೆ ಹೆಸರು ಇಡಲಾಗುತ್ತದೆ.
ಆತ್ಮ ಐಸಿ ಶರೀರ
ಆ ಒಂದು ಆತ್ಮ ಈ ರೀತಿಯಾಗಿದ್ದರೆ ಅವರ ಶರೀರಕ್ಕೆ ಹೆಸರು ಇರೋದಿಲ್ಲ.
ಶರೀರ ಮೇ ಪ್ರವೇಶ
ಹಾ, ಯಾವಾಗ ಯಾರದ್ದೋ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ ಆಗ ಅವರ ಹೆಸರು ಬದಲಾಗುತ್ತದೆ.
ಶಂಕರ ಮೇ ಪ್ರವೇಶ ಕರೆಂಗೆ ತೋ ಶಿವಶಂಕರ ಭೂಲಾನಾಥ ನಾಮ ಪಡ್ ಜಾತಾ ಹೈ.
ಒಂದು ವೇಳೆ ಶಂಕರನಲ್ಲಿ ಪ್ರವೇಶ ಮಾಡಿದಾಗ ಆಗ ಅವರಿಗೆ ಶಿವಶಂಕರ ಭೋಲೇನಾಥ ಹೆಸರು ಬರುತ್ತದೆ.
ಜಯಂತಿ ಜಯಂತಿ ಕರ್ಮ ಕೀ ಹೇ ಓ ಶರೀರ ಮೇ ಪ್ರವೇಶ ಕರ್ಕೆ ವೈಸಾ ಉನ್ಕಾ ನಾಮ ಪಡ್ ಜಾತಾ ಹೈ.
ಯಾರು ಶರೀರದಲ್ಲಿ ಪ್ರವೇಶ ಮಾಡಿ ಯಾವ ರೀತಿಯಾದ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾದ ಹೆಸರು ಅವರಿಗೆ ಬರುತ್ತದೆ. ಆ ಶಿವ ಬಾಬಾ ಹೀಗೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡು. ಅವರು ವಾಸ್ತವದಲ್ಲಿ ಆತ್ಮಗಳಿಗೆ ತಂದೆ ಆಗಿದ್ದಾರೆ. ಬಾಬಾ ಆಗಿಲ್ಲ.
ಪರಂತು ಯಬ ಕೋಯಿ ಶರೀರ ಮೇ ಪ್ರವೇಶ ಕರ್ತಿ ಹೇ
ಆದರೆ ಯಾವಾಗ ಒಬ್ಬರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ ವಿಶೇಷವಾಗಿ ಅವರು ಶಾಶ್ವತವಾದ ರಥದಲ್ಲಿ ಪ್ರವೇಶ ಮಾಡ್ತಾರೆ ಆಗ ಅವರಿಗೆ ಶಿವ ಬಾಬಾ ಎಂದು ಕರೆಯಲಾಗುತ್ತದೆ ಶಿವ ಅವರ ಬಿಂದಿಯ ಹೆಸರಾಗಿದೆ ಮತ್ತು ಬಾಬಾ ಶರೀರಧಾರಿಯ ಹೆಸರಾಗಿದೆ
ನಾಮ ಬಿನೈಗೆ ರಿಲೇಶನ್ ಸಂಬಂಧ
ಹೆಸರು ಕೂಡ ಆಗಿಲ್ಲ ಅದಕ್ಕೆ ಕರೆಯಲಾಗುತ್ತದೆ ರಿಲೇಶನ್ ಸಂಬಂಧ ಅವರು ನಮ್ಮ ತಂದೆಗೂ ಕೂಡ ತಂದೆ ಆಗಿದ್ದಾರೆ ಈ ಕಾರಣದಿಂದ ಅವರು ನಮ್ಮ ಬಾಬಾ ಅರ್ಥಾತ್ ಗ್ರ್ಯಾಂಡ್ ಫಾದರ್ ಅಜ್ಜ ಆಗಿದ್ದಾರೆ ನಮ್ಮ ತಂದೆ ಯಾರು ನಾವು ಮನುಷ್ಯರ ತಂದೆ ಆಗಿದ್ದಾರೆ ಆದಿಪಿತಾ
ಶಂಕರ್
ಅವರನ್ನು ನಾವು ಶಂಕರ ಎನ್ನುತ್ತೇವೆ ಬೇರೆ ಬೇರೆ ಧರ್ಮಗಳಲ್ಲಿ ಅವರ ಹೆಸರಾಗಿದೆ ಆದಂ ಆಡಂ ಆದಿದೇವ ಆದಿನಾಥ
ಹಿಂದೂ ಆದಿದೇವ ಪುರುಷ ಪುರಾಣ
ಹಿಂದೂಗಳಲ್ಲಿ ವಿಶೇಷವಾಗಿ ಹೀಗೆ ಹೇಳ್ತಾರೆ ತ್ವಂ ಆದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಮಂ ನಿಧಾನಂ
ಆದಿದೇವ ಶಂಕರಕ್ಕೆ ರೂಪದಲ್ಲಿ ಪ್ರಸಿದ್ಧಿ ಹೇ
ಆದಿದೇವ ಶಂಕರನ ರೂಪದಲ್ಲಿ ಪ್ರಸಿದ್ಧರಾಗಿದ್ದಾರೆ
ಪ್ರವೇಶ ಶಿವ ಜ್ಯೋತಿ ಬಿಂದು ಶಿವ ಬಾಬಾ ಕಹ
ಯಾವಾಗ ಆದಿದೇವನಲ್ಲಿ ಶಿವ ಜ್ಯೋತಿ ಬಿಂದು ಪ್ರವೇಶ ಮಾಡ್ತಾರೆ ಆಗ ಅವರನ್ನು ಶಿವ ಬಾಬಾ ಎಂದು ಕರೆಯಲಾಗುತ್ತದೆ ಅವರು ಹೇಳ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ನಾಶವಾಗುತ್ತದೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಏಕೆ ನಾಶವಾಗುತ್ತದೆ ಬೇರೆಯವರನ್ನು ನೆನಪು ಮಾಡಿದರೆ ಪಾಪ ನಷ್ಟವಾಗೋದಿಲ್ಲ ಯಾರದ್ದಾದ್ರೂ ಪಾಪ ಹೀಗೆ ನಷ್ಟವಾಗಿದ್ರೆ ಹೇಳಿ ಏಕೆಂದ್ರೆ ಯಾರೆಲ್ಲ ದೇಹಧಾರಿಗಳು ಇದ್ದಾರೆ ದೇಹದಲ್ಲೇ ಅವರ ಬುದ್ಧಿ ತೊಡಗಿಕೊಂಡಿರುತ್ತೆ ಅವರು ಖಂಡಿತವಾಗಿ ದೇಹದಿಂದ ಪಾಪವನ್ನು ಮಾಡ್ತಾರೆ
ದೇಹಾಭಿಮಾನಿಗೆ ಕಾರಣ ಕಾಮಕ್ರೋಧಲು ಪಾಚ ವಿಕಾರ
ದೇಹಾಭಿಮಾನಿಗಳು ಆಗಿರ್ತಾರೆ ದೇಹಾಭಿಮಾನಿಗಳು ಆಗಿರುವುದರಿಂದ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ಐದು ವಿಕಾರಗಳು ಹುಟ್ಟಿಕೊಳ್ತಾ ಇರುತ್ತೆ
ಪಾಪ ಬಂತಿದೆ
ಹಾಗಾಗಿ ಪಾಪಗಳು ನಡೀತಾ ಇರುತ್ತೆ
ಈಗ ಶಿವ ಬಾಪ ಜನಮಾಡಕ್ಕೆ
ಒಬ್ಬ ಶಿವ ತಂದೆ ಮಾತ್ರ ಈ ರೀತಿಯಾಗಿ ಇದ್ದಾರೆ ಅವರು ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ ಅವರು ಗರ್ಭದಿಂದ ಜನ್ಮ ತಗೊಳ್ಳೋದೇ ಇಲ್ಲ ಈ ಕಾರಣವಾಗಿ ಅವರಿಂದ ಪಾಪಗಳೇ ಆಗುವುದಿಲ್ಲ
ಜನಮಣಕ್ಕೆ ಚಕ್ರ ಮೇಲೆ
ಮತ್ತು ಜನನ ಮರಣ ಚಕ್ರದಲ್ಲಿ ಬರದೇ ಇರುವ ಕಾರಣದಿಂದ ಅವರು ಮೂರು ಕಾಲಗಳನ್ನು ತಿಳಿದವರು ಆಗಿದ್ದಾರೆ
ಭೂತ ಭವಿಷ್ಯ ವರ್ತಮಾನ ತೀನೋ ಕಾಲು ನಜರ್ ಮೇ ಸದೈವ ರಹತೇ
ಭೂತ ಭವಿಷ್ಯ ವರ್ತಮಾನ ಮೂರು ಕಾಲಗಳು ಅವರ ದೃಷ್ಟಿಯಲ್ಲಿ ಸದಾ ಕಾಲ ಇರುತ್ತದೆ ತ್ರಿಕಾಲದರ್ಶಿ ಆಗಿದ್ದಾರೆ ಹಾಗಾಗಿ ಪಾಪಕರ್ಮಗಳು ಉಂಟಾಗುವ ಪ್ರಶ್ನೆನೇ ಬರೋದಿಲ್ಲ ಅವರಂತೂ ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನದಿಂದ ಪಾಪಗಳು ನಷ್ಟವಾಗುತ್ತೆ
ಜ್ಞಾನ ಸಾಗರ
ಮತ್ತು ಸ್ವತಃ ಅವರೇ ಜ್ಞಾನದ ಸಾಗರ ಆಗಿದ್ದಾರೆ ಎಂದಾದರೆ ಪಾಪಗಳು ಬರುವುದಾದ್ರೂ ಎಲ್ಲಿಂದ ಹಾಗಾಗಿ ಈ ರೀತಿಯಲ್ಲಿ ಇರುವವರನ್ನ ನೆನಪು ಮಾಡೋದ್ರಿಂದ ನಿಮ್ಮ ಪಾಪಗಳು ಸಹ ನಾಶವಾಗುತ್ತೆ ಆದರೆ ಒಂದು ಷರತ್ತು ಇದೆ.
ಪಹಚಾನ್ ಕೆ ಯಾದ್ ಕರೋ,
ಅವರನ್ನು ಗುರುತಿಸಿ ನೆನಪು ಮಾಡಿ.
ಐಸಿ ನಹೀ ಕಿಸಿ ನೆ ಕಹ ದಿಯಾ ಯೇ ಶಿವ ಬಾಬಾ ಹೈ ಔರ್ ಮಾನ್ ಲಿಯಾ ಶಿವ ಬಾಬಾ ಹೈ ನಹೀ.
ಈ ರೀತಿ ಅಲ್ಲ, ಯಾರಾದ್ರೂ ಇವರು ಶಿವ ಬಾಬಾ ಆಗಿದ್ದಾರೆ ಎಂದು ಹೇಳಿದ್ರೆ ಅವರನ್ನೇ ಶಿವ ಬಾಬಾ ಎಂದು ಒಪ್ಪಿಕೊಳ್ಳೋದು, ಹಾಗಲ್ಲ.
ತೀಸರೆ ನೇತ್ರ ಕೋ ಜಾಗೃತಿ ಕರೋ,
ಮೂರನೇ ಕಣ್ಣನ್ನು ಜಾಗೃತಗೊಳಿಸಿ.
ಶಿವ ಕಾ ತೀಸರ ನೇತ್ರ ಪ್ರಸಿದ್ಧ ಹೈ, ಉಸ್ಕೋ ಕಹತೆ ಶಿವ ನೇತ್ರ ಸದಾ ಶಿವ.
ಹೇಗೆ ಶಿವನ ಮೂರನೆಯ ಕಣ್ಣು ಪ್ರಸಿದ್ಧವಾಗಿದೆ ಅದಕ್ಕೆ ಕರೆಯಲಾಗುತ್ತೆ ಶಿವನೇತ್ರ, ಸದಾ ಶಿವ.
ಶಂಕರ್ ಕೋ ತೀನ್ ನೇತ್ರ ದಿಖಾತಿಯೇನ,
ಶಂಕರನಿಗೆ ಮೂರು ಕಣ್ಣುಗಳನ್ನು ತೋರಿಸಿದ್ದಾರೆ ಅಲ್ವಾ.
ತೀನ್ ನೇತ್ರ ಮೇ ದೋ ನೇತ್ರ ತೋ ಹಮಾರೆ ತುಮಾರೆ ಜೈಸೆ.
ಆ ಮೂರು ಕಣ್ಣುಗಳಲ್ಲಿ ಎರಡು ಕಣ್ಣುಗಳಂತೂ ನಮ್ಮ ನಿಮ್ಮ ಕಣ್ಣುಗಳ ಹಾಗೆ ಇರುತ್ತೆ.
ತೀಸರ ನೇತ್ರ ಹೇ ಉನ್ಕಾ ಶಿವನೇತ್ರ,
ಮತ್ತು ಮೂರನೆಯ ಕಣ್ಣಾಗಿದೆ ಅವರ ಶಿವನೇತ್ರ.
ಓ ಶಿವನೇತ್ರ ಉನ್ಹೋನೆ ಯಾದ ಸೇ ಜಾಗೃತಿ ಕಿಯಾ,
ಆ ಶಿವನೇತ್ರವನ್ನು ಅವರು ನೆನಪಿನಿಂದ ಜಾಗೃತಗೊಳಿಸಿದ್ದಾರೆ.
ಶಿವನೇತ್ರ ಜಬ್ ಜಾಗೃತ ಹೋ ಜಾತಾ ಹೈ,
ಆ ಶಿವನೇತ್ರ ಯಾವಾಗ ಜಾಗೃತವಾಗುತ್ತೆ
ಶಂಕರ್ ಬಿ ಶಿವ ಸಮಾನ ಬನ್ ಜಾತಾ ಹೈ,
ಆಗ ಆ ಶಂಕರ ಕೂಡ ಶಿವನ ಸಮಾನ ಆಗ್ತಾರೆ.
ಬಚ್ಚಾ ಬಿ ಬಾಪ್ ಸಮಾನ ಬನ್ ಜಾತಾ ಹೈ,
ಮಗು ಕೂಡ ತಂದೆಯ ಸಮಾನ ಆಗ್ತಾರೆ.
ಇಸ್ಲಿಯೇ ವೋ ಪಹಲಾ ಪಹಲಾ ಸಂಸಾರ್ ಮೇ ಐಸಾ ಏಕ್ ಬಚ್ಚಾ ಹೈ,
ಈ ಕಾರಣದಿಂದ ಅವರು ಈ ಪ್ರಪಂಚದಲ್ಲಿ ಮೊದಲನೆಯ ಈ ರೀತಿಯಾದ ಒಬ್ಬ ಮಗು ಆಗಿದ್ದಾರೆ. ಅವರ ಹೆಸರನ್ನು ಶಿವನ ಜೊತೆಯಲ್ಲಿ ಜೋಡಿಸಲಾಗುತ್ತೆ.
33
ಕೋಟಿ ದೇವತೆಗಳನ್ನು ಗಾಯನ ಮಾಡಲಾಗುತ್ತೆ. ಯಾರಾದ್ರೂ ದೇವತೆ ಇದರ ಅವರ ಹೆಸರನ್ನು ಶಿವನ ಜೊತೆ ಜೋಡಿಸಿರುವಂತವರು. ಕೃಷ್ಣನ ಹೆಸರನ್ನು ಜೋಡಿಸ್ತಾರ, ರಾಮನ ಹೆಸರನ್ನು ಜೋಡಿಸೋದಿಲ್ಲ, ಗಣೇಶನ ಹೆಸರನ್ನು ಜೋಡಿಸೋದಿಲ್ಲ,
ಹನುಮಾನ
ಹನುಮಂತನ ಹೆಸರನ್ನು ಜೋಡಿಸೋದಿಲ್ಲ, ಯಾವುದೇ ದೇವತೆಯ ಹೆಸರನ್ನು ಜೋಡಿಸೋದಿಲ್ಲ.
ಕಾಳಿ ಮಹಾಕಾಳಿ ಗೌರಿ ಮಹಾಗೌರಿ ಜೋಡಿ,
ಕಾಳಿ ಮಹಾಕಾಳಿ ಗೌರಿ ಮಹಾಗೌರಿ ಯಾರ ಹೆಸರನ್ನು ಜೋಡಿಸೋದಿಲ್ಲ. ಯಾರ ಹೆಸರನ್ನು ಜೋಡಿಸ್ತಾರೆ, ಶಿವನ ಜೊತೆ ಶಂಕರನ ಹೆಸರನ್ನು ಜೋಡಿಸ್ತಾರೆ.
ಶಂಕರ
ಶಂಕರನ ಹೆಸರು ನಂತರದಲ್ಲಿ ಏಕೆ ಬರುತ್ತೆ,
ಶಂಕರ ಶಿವ
ಶಂಕರ ಶಿವ ಎಂದು ಏಕೆ ಹೇಳೋದಿಲ್ಲ.
ಅರೆ ಬಡಾ ಪಹಲೆ ಔರ್ ಛೋಟಾ ಬಾದ ಮೇ,
ಅರೆ ದೊಡ್ಡವರು ಮೊದಲು ಚಿಕ್ಕವರು ನಂತರ.
ಶಿವ ನಾಮ ಪಹಲೆ ಔರ್ ಶಂಕರ ನಾಮ ಬಾದ ಮೇ,
ಶಿವನ ಹೆಸರು ಮೊದಲು ಮತ್ತು ಶಂಕರನ ಹೆಸರು ನಂತರ.
ಶಿವರಾತ್ರಿ ಬನಾವೆಂಗೆ ಯಾ ಶಂಕರ ರಾತ್ರಿ ಬನಾವೆಂಗೆ, ಮಹಾ ಶಿವರಾತ್ರಿ ಮನಾತಿ ಹೈ.
ಶಿವರಾತ್ರಿಯನ್ನು ಆಚರಿಸ್ತಾರಾ ಅಥವಾ ಶಂಕರನ ರಾತ್ರಿಯನ್ನು ಆಚರಿಸ್ತಾರಾ, ಮಹಾಶಿವರಾತ್ರಿಯನ್ನು ಆಚರಿಸ್ತಾರೆ. ಇದರ ಅರ್ಥ ಆಗಿದೆ, ಯಾವಾಗ ಪ್ರಪಂಚದಲ್ಲಿ ಘೋರವಾದ ಅಜ್ಞಾನದ ರಾತ್ರಿ ಹರಡಿಕೊಳ್ಳುತ್ತೆ,
ಶಿವ ಷಷ್ಠಿ ಪರ ಆಚರಿಸಿ ಘೋರ ಜ್ಞಾನಕ್ಕೂ ದೂರ ಕರಿಕೆ,
ಆಗ ಶಿವ ಈ ಸೃಷ್ಟಿಯಲ್ಲಿ ಬಂದು ಆ ಘೋರವಾದ ಅಜ್ಞಾನವನ್ನು ದೂರ ಮಾಡಿ
ಸತ್ಯಗುರುಪಿ ತವೇ ಅಲ್ಲಾತಿ
ಸತ್ಯಯುಗ ರೂಪದ ಹಗಲನ್ನು ತರ್ತಾರೆ. ನಾಲ್ಕು ಕಡೆಯಲ್ಲೂ ಪ್ರಕಾಶನೇ ಪ್ರಕಾಶ, ಬೆಳಕೆ ಬೆಳಕು ಉಂಟಾಗುತ್ತೆ. ಆದ್ದರಿಂದ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ನಷ್ಟವಾಗುತ್ತದೆ. ಈ ಹೊಸ ಅಭ್ಯಾಸವನ್ನು ನೀವು ಮಾಡಿಕೊಳ್ಳಬೇಕು, ಅದು ಕೂಡ ಒಂದು ಜನ್ಮಕ್ಕಾಗಿ ಮಾತ್ರ ಹೀಗೆ ಹೇಳ್ತೀನಿ. ಪ್ರತಿಯೊಂದು ಜನ್ಮದಲ್ಲಿ ನನ್ನನ್ನು ನೆನಪು ಮಾಡು ಹೀಗೆ ನಾನು ಹೇಳೋದೇ ಇಲ್ಲ. ಒಂದು ಜನ್ಮದಲ್ಲಿ ಮಾತ್ರ ನಿಮಗೆ ನನ್ನ ಸತ್ಯವಾದ ಪರಿಚಯ ಸಿಗುತ್ತೆ. ಬೇರೆ ಜನ್ಮಗಳಲ್ಲಂತೂ ನನ್ನ ಪರಿಚಯವನ್ನು ಕೊಡುವವರು ಯಾರು ಇರುವುದೇ ಇಲ್ಲ.
ಜನ್ಮ ಜನ್ಮಾಂತರ ಮೇ ಆತಾ ಭೀ ನಹೀ,
ಮತ್ತು ಜನ್ಮ ಜನ್ಮಾಂತರಗಳಲ್ಲಿ ನಾನು ಬರೋದು ಇಲ್ಲ.
ಅರೆ ಕೋಯಿ ಬಾಪ ಹೈ ಅಪನೆ ಬಚ್ಚೋ ಕಾ ತೋ ಅಪನೆ ಬಚ್ಚೋ ಕೆ ಲಿಯೆ ರೋಜ್ ಮಕಾನ್ ಬನಾಯೇಗಾ ಕ್ಯಾ.
ಅರೆ ಯಾರಾದ್ರೂ ತಂದೆ ಈ ರೀತಿಯಾಗಿ ಇದ್ದಾರ? ಪ್ರತಿದಿನ ತಮ್ಮ ಮಕ್ಕಳಿಗಾಗಿ ಮನೆಯನ್ನು ಏನಾದರೂ ಕಟ್ತಾರ?
ಮಕಾನ್ ಜಬ್ ಪುರಾನ ಹೋ ಜಾತಾ ಹೈ ತಬ್ ನಯಾ ಮಕಾನ್ ಬನಾತೆ ಹೈ.
ಮನೆ ಯಾವಾಗ ಹಳೆಯದಾಗುತ್ತೆ ಆಗ ಹೊಸ ಮನೆಯನ್ನು ಕಟ್ಟಲಾಗುತ್ತದೆ.
ಐಸೆ ಯೇ ಸೃಷ್ಟಿ ರೂಪಿ ಮಕಾನ್ ಹೈ.
ಅದೇ ರೀತಿಯಲ್ಲಿ ಇದು ಸೃಷ್ಟಿ ರೂಪದ ಮನೆಯಾಗಿದೆ.
ಸೃಷ್ಟಿ ರೂಪಿ ಮಕಾನ್ ಕೋ ಜಬ್ ಚೌಥಿ ಅವಸ್ಥಾ ಆತಿ ಹೈ.
ಈ ಸೃಷ್ಟಿ ರೂಪದ ಮನೆಗೆ ಯಾವಾಗ ನಾಲ್ಕನೇ ಅವಸ್ಥೆ ಬರುತ್ತದೆ? ಪ್ರಪಂಚದ ಪ್ರತಿಯೊಂದು ವಸ್ತುಗಳಿಗೂ ನಾಲ್ಕನೇ ಅವಸ್ಥೆ ಬರುತ್ತದೆ ಅಲ್ವಾ?
ಆದ್ಮೇಲೆ ಬಚ್ಪನ್ ಸತೋ ಪ್ರಧಾನ ಕಿತ್ನಾ ಪ್ಯಾರ ಲಗ್ತಾ.
ಹೇಗೆ ಮನುಷ್ಯ ಇದ್ದಾನೆ, ಮೊದಲು ಬಾಲ್ಯದಲ್ಲಿ ಎಷ್ಟೊಂದು ಸತ್ವ ಪ್ರಧಾನ, ಎಷ್ಟೊಂದು ಪ್ರಿಯವಾಗಿ ಇರ್ತಾನೆ. ನಂತರ ದೊಡ್ಡವನು ಆಗ್ತಾನೆ, ಎರಡನೆಯ ಶೈಶವಾವಸ್ಥೆ ಬರುತ್ತೆ, ನಂತರ ಯೌವನ ಬರುತ್ತದೆ. ಎಷ್ಟೊಂದು ವ್ಯಾಕುಲಗೊಂಡವನು ದುಃಖಿತನು ಆಗ್ತಾನೆ. ನಂತರ ವೃದ್ಧಾಪ್ಯ ಬರುತ್ತದೆ, ಅವನನ್ನು ಕೇಳುವವರು ಪ್ರಪಂಚದಲ್ಲಿ ಯಾರು ಇರೋದೇ ಇಲ್ಲ. ಎಲ್ಲರೂ ಅವನಿಂದ ದೂರ ಇರಲು ಬಯಸ್ತಾರೆ, ಹಾಗೆ ತಮೋ ಪ್ರಧಾನ ಸ್ಥಿತಿ ಬರುತ್ತೆ. ತಮೋ ಪ್ರಧಾನ ಸ್ಥಿತಿ ಸ್ವತಃ ತಮಗೂ ದುಃಖವನ್ನು ಕೊಡುತ್ತದೆ ಮತ್ತು ಬೇರೆಯವರಿಗೂ ದುಃಖವನ್ನು ಕೊಡುತ್ತದೆ. ಅದೇ ರೀತಿಯಲ್ಲಿ ಈ ಸೃಷ್ಟಿಯು ಕೂಡ ನಾಲ್ಕು ಅವಸ್ಥೆಗಳಿಂದ ಹಾದು ಹೋಗುತ್ತದೆ. ಸತೋ ಪ್ರಧಾನವಾದ ಸತ್ಯಯುಗ, ಸತೋ ಸಾಮಾನ್ಯ ತ್ರೇತ, ರಜೋ ಪ್ರಧಾನ ದ್ವಾಪರ ಮತ್ತು ತಮೋ ಪ್ರಧಾನ ಕಲಿಯುಗ.
ಕಲಿಯುಗ ಮಹಾಪಾಪ ಯುಗ.
ಈ ಕಲಿಯುಗ ಆಗಿದೆ ಮಹಾಪಾಪದ ಯುಗ. ಇದರಲ್ಲಿ ಎಲ್ಲರೂ ದುಃಖಿತರು ಆಗ್ತಾರೆ.
ಧರ್ಮ
ಯಾವುದೇ ಧರ್ಮ ಈ ರೀತಿಯಾಗಿ ಉಳಿಯೋದಿಲ್ಲ, ಆ ಧರ್ಮದ ಮಗು ಹೀಗೆ ಹೇಳುವಂತವರು
ಸುಖಿ ತನಸಿ ಮನಸ್ಸಿ ಧನಸಿ ಸಮಯಸಿ ಸಂಪರ್ಕಿಸಿ ಸಂಬಂಧಿಯು ಸದಾ ಸುಖಿ ಹೂನಿಯಾ.
ನಾನು ಬಹಳ ಸುಖವಾಗಿ ಇದ್ದೀನಿ, ಶರೀರದಿಂದ ಮನಸ್ಸಿನಿಂದ ಧನದಿಂದ ಸಮಯದಿಂದ ಸಂಪರ್ಕದಿಂದ ಸಂಬಂಧಿಗಳಿಂದ ಸದಾ ಕಾಲ ಸುಖವಾಗಿ ಇದ್ದೀನಿ, ಈ ರೀತಿಯಾಗಿ ಪ್ರಪಂಚದಲ್ಲಿ ಯಾರೂ ಹೇಳೋದಿಲ್ಲ.
ಪರಮಪಿತ ಪರಮಾತ್ಮ ಶಿವ ಅಪನ ಧಾಮ ಪರಂ ಧಾಮ ಛೋಡ ಕರಕೆ
ಆಗ ಪರಮಪಿತ ಪರಮಾತ್ಮ ಶಿವ ತಮ್ಮ ಧಾಮ ಪರಂಧಾಮವನ್ನು ಬಿಟ್ಟು ಈ ಸೃಷ್ಟಿಯಲ್ಲಿ ಬರ್ತಾರೆ. ಬರ್ತಾರೆ ಮತ್ತು ನಿಮಗೆ ಹೇಳ್ತಾರೆ, ಈಗ ಈ ಹೊಸ ಅಭ್ಯಾಸವನ್ನು ನೀವು ಈ ಒಂದು ಜನ್ಮದಲ್ಲಿ ಮಾಡಿಕೊಳ್ಳಿ.
ಆತ್ಮ ಬಿಂದು ಸಮಂಜ್
ಯಾವ ಹೊಸ ಅಭ್ಯಾಸ ತಮ್ಮನ್ನು ತಾವು ಆತ್ಮ ಬಿಂದು ಎಂದು ತಿಳಿದುಕೊಂಡು
ಜ್ಯೋತಿ ಬಿಂದು ಆತ್ಮ ಸಂಜು
ಜ್ಯೋತಿ ಬಿಂದು ಆತ್ಮ ಎಂದು ತಿಳಿದುಕೊಳ್ಳಿ.
ಪ್ರಕೃತಿ ಚಮಕ್ತಾ ಹುವಾ ಏಕ ಸಿತಾರಾ ಹೂ
ನಾನು ಭ್ರಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ನಕ್ಷತ್ರ ಆಗಿದ್ದೀನಿ. ಮತ್ತು ನನ್ನನ್ನು ತಂದೆಯನ್ನು ನೆನಪು ಮಾಡು.
ಬಿಂದು ಬಿಂದು ಆತ್ಮ
ಅವರು ಬಿಂದು ಬಿಂದು ಆತ್ಮಗಳ ತಂದೆ ಆಗಿದ್ದಾರೆ.
ಯೋಗಾಗ್ನಿ
ಇದಕ್ಕೆ ಯೋಗಾಗ್ನಿ ಎಂದು ಕರೆಯಲಾಗುತ್ತದೆ. ಏನೆಂದು ಕರೆಯಲಾಗುತ್ತೆ?
ಯೋಗಕ್ಕೆ ಅಗ್ನಿ
ಯೋಗದ ಅಗ್ನಿ ಆಗಿದೆ.
ಅಗ್ನಿ ಮೇ
ಹೇಗೆ ಅಗ್ನಿಯಲ್ಲಿ ಯಾವುದೇ ವಸ್ತುಗಳನ್ನು ಹಾಕಿ ಒಂದು ಭಸ್ಮ ಆಗುತ್ತದೆ ಅಥವಾ ಶುದ್ಧ ಆಗುತ್ತದೆ. ಮಿಶ್ರ ಲೋಹದ ಚಿನ್ನವನ್ನು ನೀವು ಹಾಕಿ, ಅಶುದ್ಧವಾದ ಚಿನ್ನವನ್ನು ಹಾಕಿ,
ಸೋನೆ ಲೋಹ ತಾಮ
ಕಬ್ಬಿಣ ಮತ್ತು ತಾಮ್ರ ಮಿಶ್ರಿತ ಚಿನ್ನವನ್ನು ನೀವು ಹಾಕಿ
ಅಗ್ನಿ ಸಾರಿ ಖಾದ
ಹೀಗೆ ಅಗ್ನಿಯಲ್ಲಿ ಹಾಕುವುದರಿಂದ ಚಿನ್ನದಲ್ಲಿರುವ ಎಲ್ಲಾ ಕಲ್ಮಶ ಹೊರಟು ಹೋಗುತ್ತದೆ.
ಕಚ್ಚಾ ಸೋನಾ ರಹ ಜಾವೇಗಾ ಖಾದ ಭಸ್ಮ ಹೋ ಜಾವೇಗಿ
ಶುದ್ಧವಾದ ಚಿನ್ನ ಉಳಿದುಕೊಳ್ಳುತ್ತೆ ಮತ್ತು ಎಲ್ಲಾ ಕಲ್ಮಶಗಳು ಭಸ್ಮ ಆಗುತ್ತೆ.
ಆತ್ಮಕ್ಕೆ ಯೋಗ ಅಗ್ನಿ ಹೇ
ಹಾಗಾಗಿ ಇದು ನಿಮ್ಮ ಆತ್ಮಕ್ಕಾಗಿ ಯೋಗಾಗ್ನಿ ಆಗಿದೆ.
ವರ್ಲ್ಡ್ ಕೆ ಹಿಸ್ಟ್ರಿ ಜಾಗ್ರಫಿ
ಪ್ರಪಂಚದ ಹಿಸ್ಟ್ರಿ, ಜಿಯೋಗ್ರಫಿ, ಇತಿಹಾಸ ಮತ್ತು ಭೂಗೋಳ.
ರಿಪೀಟ್ ಕೇತಿ,
ರಿಪೀಟ್ ಪುನರಾವರ್ತನೆ ಆಗುತ್ತದೆ, ಹೀಗೆ ಹೇಳಲಾಗುತ್ತೆ. ಆದ್ದರಿಂದ ಅದರ ಡ್ಯೂರೇಷನ್, ಕಾಲಾವಧಿಯ ಬಗ್ಗೆ ಪೂರ್ತಿಯಾಗಿ ತಿಳಿಯಬೇಕಾಗಿದೆ. ಅರ್ಥಾತ್ ನಾನು ಸತ್ಯಯುಗದಲ್ಲೂ ಬರೋದಿಲ್ಲ, ತ್ರೇತಾದಲ್ಲೂ ಬರೋದಿಲ್ಲ, ದ್ವಾಪರದಲ್ಲೂ ಬರೋದಿಲ್ಲ, ಕಲಿಯುಗದ ಅಂತ್ಯದವರೆಗೂ ಬರೋದಿಲ್ಲ.
ಸತ್ಯಯುಗ ಶುರು
ಯಾವಾಗ? ಸತ್ಯಯುಗದ ಪ್ರಾರಂಭದ ಸಮಯ ಬರುತ್ತೆ.
ಕಲಿಯುಗ ಬಿಲ್ಕುಲ್ ಅಂತ,
ಮತ್ತು ಕಲಿಯುಗದ ಸಂಪೂರ್ಣವಾದ ಅಂತ್ಯದ ಸಮಯದಲ್ಲಿ,
ಅಂತಿಮ 100 ವರ್ಷ,
ಅಂತಿಮ 100 ವರ್ಷಗಳಲ್ಲಿ ನಾನು ಬರ್ತೀನಿ.
ಪುರುಷೋತ್ತಮ ಸಂಗಮ ಯುಗ,
ಅದರ ಹೆಸರಾಗಿದೆ ಪುರುಷೋತ್ತಮ ಸಂಗಮ ಯುಗ.
ಪುರುಷೋತ್ತಮ ಸಂಗಮ ಯುಗ ಮೇ ಆಕರ್,
ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು
ಮೇ ತುಮ ಆತ್ಮಾವೋ ಕೋ ಜಿನ್ಹೋನೆ ನರ ಚೋಲಾ ಧಾರಣ ಕಿಯಾ ಹುವಾ ಹೈ,
ನಾನು ನಿಮ್ಮ ಆತ್ಮಗಳಿಗೆ ಯಾರೆಲ್ಲ ಪುರುಷ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ,
ನಾರಿ ಕಾ ಚೋಲಾ ಧಾರಣ ಕಿಯಾ ಹುವಾ ಹೈ,
ಸ್ತ್ರೀ ಶರೀರ ಧಾರಣೆ ಮಾಡಿಕೊಂಡಿದ್ದಾರೆ,
ಉನ್ಕೋ ಲಕ್ಷ್ಯ ದೇತಾ ಹೋ,
ಅವರಿಗೆ ಲಕ್ಷ್ಯವನ್ನು ಗುರಿಯನ್ನು ಕೊಡ್ತೀನಿ.
ನರಸೆ ನಾರಾಯಣ ಬನು, ನಾರಿ ಸೆ ಲಕ್ಷ್ಮಿ ಬನು,
ನರನಿಂದ ನಾರಾಯಣ ಆಗು ಮತ್ತು ನಾರಿಯಿಂದ ಲಕ್ಷ್ಮಿ ಆಗು.
ಈ ಗೀತಾ ಕ ಜ್ಞಾನ ಮೇ ಆತಂಕಿ ತುಂಬು ದೇತಾ ಹೋ,
ಈ ಗೀತೆಯ ಜ್ಞಾನವನ್ನು ನಾನು ಬಂದು ನಿಮಗೆ ಕೊಡ್ತೀನಿ.
ಭಾರತದ ಪ್ರಾಚೀನ ರಾಜ್ಯವು ಜಿಸ್ಸೆ ಸ್ವರ್ಗ ಕಿ ಸ್ಥಾಪನಾ ಹೋತಿ ಹೈ,
ಭಾರತದ ಪ್ರಾಚೀನ ರಾಜಯೋಗ, ಅದರಿಂದ ಸ್ವರ್ಗದ ಸ್ಥಾಪನೆ ಆಗುತ್ತದೆ.
ಉಸ್ ರಾಜಯೋಗ ಕಾ ಕಿಸಿ ಕೋ ಭಿ ಪತಾ ನಹೀ ಹೈ,
ಆ ರಾಜಯೋಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ.
ಶಾಸ್ತ್ರ ಮೇ ಕಿತನೆ ಬಡೆ ಬಡೆ ಗಪೂಡಿ ಲಗಾಯ್ದಿಯೇ,
ಶಾಸ್ತ್ರಗಳಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಸುಳ್ಳುಗಳನ್ನು ಹೇಳಲಾಗಿದೆ.
ಕೇರೇತಿ ಹೈ ಕಿ ಕಲ್ಪ ಕಿ ಆಯು ಚತುರ್ಯುಗ ಕಿ ಆಯು ಲಾಖೋ ವರ್ಷ,
ಹೀಗೆ ಹೇಳಲಾಗುತ್ತದೆ, ಕಲ್ಪದ ಆಯಸ್ಸು, 4 ಯುಗಗಳ ಆಯಸ್ಸು ಲಕ್ಷಾಂತರ ವರ್ಷಗಳಷ್ಟು ಇದೆ.
ಲಾಖೋ ವರ್ಷ ಆಯು ಹೋತಿಯೇ ಉಸ್ಕಾ ಹಿಸಾಬ್ ಕಿತಾಬ್ ಭಿ ಕೋಯಿ ಬತಾ ನಹೀ ಸಕ್ತಾ, ಕೋಯಿ ಪೂಛೇಗಾ ಭಿ ನಹೀ.
ಈಗ ಲಕ್ಷಾಂತರ ವರ್ಷಗಳಷ್ಟು ಆಯಸ್ಸು ಇರುತ್ತೆ ಅಂತಾದ್ರೆ ಅದರ ಲೆಕ್ಕಾಚಾರವನ್ನು ಯಾರು ಹೇಳಲು ಸಾಧ್ಯವಿಲ್ಲ, ಯಾರು ಲೆಕ್ಕ ಕೇಳುವುದೂ ಇಲ್ಲ. ತಂದೆ ಹೇಳ್ತಾರೆ, ಈ ಸೃಷ್ಟಿಯ ವಯಸ್ಸು ಲಕ್ಷಾಂತರ ವರ್ಷಗಳಷ್ಟು ಇಲ್ಲ.
ಮನುಷ್ಯಕ್ಕೆ
ಮನುಷ್ಯನ ಹತ್ತಿರ 2,500 ವರ್ಷಗಳ ಇತಿಹಾಸ ಇದೆ. ಅದರ ತಿಥಿ ತಾರೀಕು ಸಿಗುತ್ತದೆ.
ತಿಥಿ ತಾರೀಕು ತಮ್ಮ ಮನುಷ್ಯ ಬನಾತ ಹೇ,
ಮತ್ತು ತಿಥಿ ತಾರೀಕನ್ನು ಆಗಲೇ ಮನುಷ್ಯ ತಯಾರು ಮಾಡ್ತಾನೆ.
ಮನುಷ್ಯ ದುಃಖಿ ಹೋತಾ ಹೇ,
ಯಾವಾಗ ಮನುಷ್ಯ ದುಃಖಿತನಾಗ್ತಾನೋ ಆಗ.
ದುಃಖಮೇ ಏಕೇಕ ದಿನ ಗಿನಾ ಜಾತಾ ಹೇ ಯಾ ಸುಖಮೇ ಏಕೇಕ ದಿನ ಗಿನಾ ಜಾತಾ ಹೇ,
ದುಃಖದಲ್ಲಿ ಒಂದೊಂದು ದಿನವನ್ನು ಎಣಿಸಲಾಗುತ್ತಾ ಅಥವಾ ಸುಖದಲ್ಲಿ ಒಂದೊಂದು ದಿನವನ್ನು ಎಣಿಸಲಾಗುತ್ತಾ? ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ದುಃಖದಲ್ಲಿ. ಹಾಗಾಗಿ ಒಂದು ವೇಳೆ ಪ್ರಪಂಚದಲ್ಲಿನ ಯಾವುದೇ ಸಂವತ್ಸರವನ್ನು, ಪಂಚಾಂಗವನ್ನು ನೀವು ತೆಗೆದು ನೋಡಿ, ಹಿಂದೂಗಳ ಪಂಚಾಂಗವನ್ನೇ ತೆಗೆದು ನೋಡಿ ಅಥವಾ ಕ್ರಿಶ್ಚಿಯನ್ನರ ಕ್ಯಾಲೆಂಡರ್ ತೆಗೆದು ನೋಡಿ, ಅಥವಾ ಮುಸಲ್ಮಾನರ ಹಿಜರಿ ಕ್ಯಾಲೆಂಡರ್ ನೀವು ತೆಗೆದು ನೋಡಿ, ಅಥವಾ ನೇಪಾಳಿ ಕ್ಯಾಲೆಂಡರ್ ತೆಗೆದು ನೋಡಿ, ಎಲ್ಲದರ ಆಯಸ್ಸು 2,500 ವರ್ಷಗಳ ಒಳಗೆ ಎಣಿಸಲಾಗಿದೆ. ಇದರಿಂದ ಪ್ರಮಾಣಿತವಾಗುತ್ತೆ ಈ 2,500 ವರ್ಷ ದುಃಖದ ಪ್ರಪಂಚ ಆಗಿದೆ. ರಾತ್ರಿಯ ಹೊತ್ತು ಮುಗ್ಗರಿಸಿ ಬೀಳುವ ಪ್ರಪಂಚವಾಗಿದೆ. ಎಡವಿ ಏಟು ತಿನ್ನುತ್ತೇವೆ ಅಂತಾದ್ರೆ ಅಳ್ತೀವಿ ಅಲ್ವಾ, ದುಃಖಿತರಾಗ್ತೀವಿ ಅಲ್ವಾ?
ಮನುಷ್ಯ ಸಾರಿ ದುನಿಯಾ ಕಿ ಜನರೇಷನ್,
ಹಾಗಾಗಿ ಎಲ್ಲಾ ಮನುಷ್ಯರು, ಇಡೀ ಪ್ರಪಂಚದ ಪೀಳಿಗೆ ಅವರು 2,500 ವರ್ಷಗಳಲ್ಲಿ ದುಃಖಿತರಾಗ್ತಾ ಬಂದಿದ್ದಾರೆ.
ಬ್ರಹ್ಮಾ ಕಿ ರಾತ್ ಗಾಯಿ ಶಾಸ್ತ್ರ,
ಇದನ್ನು ಶಾಸ್ತ್ರಗಳಲ್ಲಿ
ಬ್ರಹ್ಮನ ರಾತ್ರಿ ಎಂದು ಗಾಯನ ಮಾಡಲಾಗಿದೆ.
ರಾತ್ರಿಯ ಹೊತ್ತು ಎಡವಿ ಏಟು ತಿನ್ನಬೇಕಾಗುತ್ತದೆ. ಹಾಗಾದ್ರೆ ನಿರ್ದಿಷ್ಟವಾಗಿ ಹಗಲಿನ ಸಮಯ ಎಷ್ಟಿರುತ್ತದೆ?
2,500
ವರ್ಷಗಳಷ್ಟು ಸಮಯ ರಾತ್ರಿ ಆಗಿರುತ್ತೆ. ಹಾಗಾದ್ರೆ ಹಗಲು ಸಹ ಎಷ್ಟು ಸಮಯದ್ದಾಗಿರುತ್ತೆ?
2,500
ವರ್ಷಗಳಷ್ಟು ಹಗಲಿರುತ್ತೆ. ಆ 2,500 ವರ್ಷಗಳಷ್ಟು ಹಗಲು ಯಾವಾಗ ಇತ್ತು? 2,500 ವರ್ಷಗಳ ಮೊದಲು ಇತ್ತು. ಈ ಮಾತು ಯಾರಿಗೂ ಗೊತ್ತಿಲ್ಲ. ಮತ್ತು ಅದರ ಯಾವುದೇ ಇತಿಹಾಸ ಯಾರ ಬಳಿಯೂ ಇಲ್ಲ.
2,500 ಸಾಲ ಪಹಲೆ ಇಸ್ ಶಕ್ತಿ ಪರ ದೇವತಾ ಕಾ ದಿನ ಥಾ.
2,500 ವರ್ಷಗಳ ಮೊದಲು ಈ ಸೃಷ್ಟಿಯಲ್ಲಿ ದೇವತೆಗಳ ಹಗಲು ಇತ್ತು. ಆ ದೇವತೆಗಳು ಬಹಳ ಸುಖವಾಗಿ ಇದ್ರು, ಯಾವುದೇ ಪ್ರಕಾರದ ದುಃಖ ಇರಲಿಲ್ಲ. ಇದೇ ಭಾರತ ವರ್ಷದ ಒಳಗೆ ಸ್ವರ್ಗನೇ ಸ್ವರ್ಗ ತುಂಬಿಕೊಂಡಿತ್ತು. ಇಂದಿನ ಪ್ರಪಂಚದ ಹೆಸರಾಗಿದೆ ನರಕ. ಯಾವ ಹೆಸರಾಗಿದೆ? ನರಕ. ನರಕ ಎನ್ನುವ ಹೆಸರು ಏಕೆ ಇದೆ?
ನರ ಜೋ ಕುಚ್ ಕರ್ತಾ ಹೇ ನರ ಪಕ್ಕಾ ಮನೆ ಕರ್ಣ ನರ ಮನೆ ಆದ್ಮಿ.
ನರ ಏನೆಲ್ಲ ಮಾಡ್ತಾನೆ? ನರ ಮತ್ತು ಕಾ ಅಂದ್ರೆ ಮಾಡುವುದು, ನರ ಅಂದ್ರೆ ಮನುಷ್ಯ.
ನರ ಜೋ ಕುಚ್ ಕರ್ತಾ ಹೇ ಉಸ್ಸೇ ಬಂತಾ ಹೇ ನರಕ.
ನರ ಏನೇನೆಲ್ಲ ಮಾಡ್ತಾನೆ ಅದರಿಂದ ರಚನೆ ಆಗೋದು ನರಕ.
ನರಕ ಬಂತಾ
ಏನು? ನರಕ ರಚನೆ ಆಗುತ್ತೆ. ಮತ್ತು ಭಗವಂತ ಬಂದು ಯಾವ ವಿಧಾನವನ್ನು ಹೇಳಿದ್ದಾರೆ? ಸ್ವ ಸ್ಥಿತಿನಲ್ಲಿ ಸ್ಥಿತ ಆಗಿ. ಸ್ವ ಅಂದ್ರೆ ಆತ್ಮ. ಮತ್ತು ಯಾರು ಸ್ವಸ್ಥಿತಿನಲ್ಲಿ ಸ್ಥಿತವಾಗ್ತಾರೆ ಅವರನ್ನು ಸ್ವರ್ಗೀಯ ದೇವತೆಗಳು ಎಂದು ಕರೆಯಲಾಗುತ್ತೆ. ಸ್ವಸ್ಥಿತಿನಲ್ಲಿ ಸ್ಥಿತವಾಗಿ ಗಮನ ಮಾಡಿದರು ಅಂದ್ರೆ ಹೊಸ ಪ್ರಪಂಚಕ್ಕೆ ಹೋದರು.
ನಾಮ ಪಡೆದ ಸ್ವರ್ಗ.
ಆಗ ಅದಕ್ಕೆ ಹೆಸರು ಬಂತು ಸ್ವರ್ಗ.
ಸ್ವಸ್ಥಿತಿ ಮೇಲೆ ಸ್ವರ್ಗ ಬನೇಗಾ.
ಸ್ವಸ್ಥಿತಿಯಲ್ಲಿ ಇರುವುದರಿಂದ ಸ್ವರ್ಗ ರಚನೆಯಾಗುತ್ತದೆ. ಏನ್ ಹೇಳಿದ್ರು? ಮತ್ತು ಪರವನ್ನು ನೆನಪು ಮಾಡೋದ್ರಿಂದ ಈ ದೇಹ ಆಗಿದೆ ಪರ. ಬೇರೆಯವರ ದೇಹ ಆಗಿದೆ ಪರ.
ದೇಹಕ್ಕೆ ಸಂಬಂಧಿ ದೇಹಕ್ಕೆ ಪದಾರ್ಥ.
ದೇಹ ಮತ್ತು ದೇಹದ ಸಂಬಂಧಿಗಳು ಮತ್ತು ದೇಹದ ಪದಾರ್ಥಗಳು ಇವೆಲ್ಲವೂ ಪರ ಆಗಿದೆ. ಇವುಗಳನ್ನು ನೆನಪು ಮಾಡುವುದರಿಂದ ನರಕಕ್ಕೆ ಹೋಗ್ತಾ ಇರ್ತಾರೆ. ನರಕದ ಅನುಭವ ಮಾಡ್ತಾ ಇರ್ತಾರೆ, ನರಕದ ನೆನಪು ಬರ್ತಾ ಇರುತ್ತೆ, ನರಕದಲ್ಲಿ ದುಃಖಿತರು ಆಗ್ತಾ ಇರ್ತಾರೆ. ಆದ್ದರಿಂದ ತಂದೆ ಹೇಳ್ತಾರೆ, ಈಗ ನಾನು ಸದಾ ಕಾಲ ಸ್ವಸ್ಥಿತಿನಲ್ಲಿ ಇರುವವನು, ನೀವು ಮಕ್ಕಳ ಸನ್ಮುಖದಲ್ಲಿ ಬಂದಿದ್ದೀನಿ.
ಜನಮರಣಕ್ಕೆ ಚಕ್ರನೇ ಆತೀವು.
ನೀವಂತೂ ಜನನ ಮರಣ ಚಕ್ರದಲ್ಲಿ ಬರ್ತೀರಾ.
ಜನ್ಮ ಜನ್ಮಾಂತರ ದೇಹಕ್ಕೆ ಪಕರಣೆ ಆಗಿ
ಜನ್ಮ ಜನ್ಮಾಂತರ ದೇಹದ ಹಿಡಿತದಲ್ಲಿ ಇರ್ತೀರಾ. 5 ತತ್ವಗಳ ಹಿಡಿತದಲ್ಲಿ ಇರ್ತೀರಾ.
ಪರ ಚಿಂತನೇ ಆಜಾತಿವು. ಪರಕಿ ಗಿರಸ್ತನೇ ಆಜಾತಿವು.
ಪರ ಚಿಂತನೆಯನ್ನು ಮಾಡ್ತೀರಾ, ಬೇರೆಯವರ ಸೆರೆಯಲ್ಲಿ ಮುಷ್ಟಿಯಲ್ಲಿ ಇರ್ತೀರಾ.
ಮೇ ಕಬೀಬಿ ಪರ ಚಿಂತನೇ
ನಾನು ಎಂದಿಗೂ ಪರಚಿಂತನೆಯನ್ನು ಮಾಡೋದಿಲ್ಲ. ನಾನು ಸದಾ ಕಾಲ ಸ್ವಚಿಂತನೆಯಲ್ಲಿ ಇರುವಂತವನು ಆಗಿದ್ದೀನಿ. ಆದ್ದರಿಂದ ನನ್ನನ್ನು ನೆನಪು ಮಾಡಿದ್ರೆ ಆಗ ನೀವು ಕೂಡ ಸ್ವರ್ಗಕ್ಕೆ ಹೊರಟು ಹೋಗ್ತೀರಾ. ಶಾಸ್ತ್ರಗಳಲ್ಲಂತೂ ಲಕ್ಷಾಂತರ ವರ್ಷಗಳೆಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಈ ಪ್ರಪಂಚ ಲಕ್ಷಾಂತರ ವರ್ಷಗಳದ್ದು. ಹೀಗೆ ಎಷ್ಟು ವರ್ಷಗಳದ್ದಾಗಿದೆ? ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ಲಕ್ಷಾಂತರ ವರ್ಷಗಳು. ಲಕ್ಷಾಂತರ ವರ್ಷಗಳು ಆಗಿದೆಯಾ?
ಈಗ
ಈಗ ತಾನೇ ಹೇಳಿದೆ ಲಕ್ಷಾಂತರ ವರ್ಷಗಳು ಎಂದಾದರೆ ಯಾರಾದರೂ ಅದರ ಲೆಕ್ಕ ಕೊಡ್ತಾರಾ? ಮತ್ತು ಬಾಬಾ ಅಂತೂ ಲೆಕ್ಕವನ್ನು ಹೇಳ್ತಾ ಇದ್ದಾರೆ. ಈ ಪ್ರಪಂಚ ಸುಖ ದುಃಖದ ಆಟ ಆಗಿದೆ. ಈ ಪ್ರಪಂಚ ಏನಾಗಿದೆ? ಸುಖ ಮತ್ತು ದುಃಖದ ಆಟವಾಗಿದೆ. ಅದರಲ್ಲಿ ಅರ್ಧ ಸಮಯ ಸುಖ ಇದೆ ಮತ್ತು ಅರ್ಧ ಸಮಯ ದುಃಖ ಇದೆ. ಸತ್ಯೋಗ ಮತ್ತು ತ್ರೇತ ಇದಾಗಿದೆ 2,500 ವರ್ಷದ ಸುಖದ ಪ್ರಪಂಚ. ಮತ್ತು ದ್ವಾಪರ ಕಲಿಯುಗ ಇದಾಗಿದೆ 2,500 ವರ್ಷದ ದುಃಖದ ಪ್ರಪಂಚ.
ದುಃಖಿ ದುನಿಯಾ ಕಿ ತವಾರೀಖೆ ಸಂಬತ್ ಬಗೈರ ಮನುಷ್ಯಕ್ಕೆ ಮಿಲ್ ರಹಿ.
2,500 ವರ್ಷದ ದುಃಖದ ಪ್ರಪಂಚದ ತಾರೀಖು ಸಂವತ್ಸರ ಇತ್ಯಾದಿ ಮನುಷ್ಯರದ್ದು ಸಿಗ್ತಾ ಇದೆ.
ಅದು ಸುಖಕ್ಕೆ ದುನಿಯಾ ಕೋಯಿ ಸಂಬತ್ ಕಿಸಿ.
ಮತ್ತು ಏನು ಸುಖದ ಪ್ರಪಂಚವಿದೆ ಅದರ ಯಾವುದೇ ಸಂವತ್ಸರ ಅಂದ್ರೆ ದಿನಾಂಕ ಕ್ಯಾಲೆಂಡರ್ ಯಾರ ಬಳಿಯೂ ಇಲ್ಲ.
ಭಗವಾನ್ ಈ ಆತರಿಗೆ ಬರಾತಾ
ಅದನ್ನು ಭಗವಂತನೇ ಬಂದು ಹೇಳ್ತಾನೆ.
ಓ ಸತ್ಯುಗ ಅವ್ರ ಓ ತ್ರೇತಾ ಕಿ ದುನಿಯಾ ಓ ಮೇನೆ ಆತರಿಗೆ ದೇಖ ಓ ಹೇ ರಾಮ ಸತ್ಯ ಕಿ ದುನಿಯಾ.
ಆ ಸತ್ಯಯುಗ ಮತ್ತು ಆ ತ್ರೇತಾದ ಪ್ರಪಂಚವನ್ನು ನಾನು ಬಂದು ರಚನೆ ಮಾಡಿದೆ. ಅದಾಗಿದೆ ರಾಮಕೃಷ್ಣರ ಪ್ರಪಂಚ. ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ.
ಸಂಗಾತಿ
ತಂದೆ ಬಂದು ಹೀಗೆ ವಿವರಿಸ್ತಾರೆ.
ಪುರಾಣಿ ತಮೋ ಪ್ರಧಾನ ದುನಿಯಾ
ಮಧುರವಾದ ಮಕ್ಕಳೇ ಇದು ಹಳೆಯದಾದ ತಮೋ ಪ್ರಧಾನ ಪ್ರಪಂಚ ಆಗಿದೆ.
ಪಡ್ತಾರೆ
ಏನು ತಂದೆಗೆ ಏಕೆ ಇದನ್ನೆಲ್ಲ ವಿವರಿಸಿ ಹೇಳ್ಬೇಕಾಗುತ್ತೆ?
ಸಂಜಾನ ಪಡ್ತಾ
ಈ ಕಾರಣಕ್ಕಾಗಿ ವಿವರಿಸಬೇಕಾಗುತ್ತೆ.
ಬಚ್ಚೆ ಆಜಿ ಲಕಲಕಿ ದುನಿಯಾ ಕಿ ಚಕಾಚೌಂಡ್ ದೇಖ ಕರ್ಕೆ ಚಮತ್ಕೃತ ಹೋತೆ ರಹೆತೆ.
ಮಕ್ಕಳು ಇಂದಿನ ಫಳಫಳ ಹೊಳೆಯುವ ಮೋಹಕ ಪ್ರಪಂಚದ ಮಾಯಾಜಾಲವನ್ನು ನೋಡಿ ಮೋಡಿಗೆ ಒಳಗಾಗ್ತಾ ಇರ್ತಾರೆ. ಎಂತಹ ಕಾರ್ ಬಂದ್ಬಿಟ್ಟಿದೆ. ಹಾ ಹಾ ಕಾರ್ ಗಾಳಿಯಲ್ಲಿ ಹಾರ್ತಾ ಇದೆ.
ಜಬ್ ಚಾಹೋ ತೋ ಜಮೀನ್ ಪೆ ದೌಡ್ತಿ ಹೈ ಜಬ್ ಚಾಹೋ ತೋ ಸಾಗರ್ ಕೆ ಊಪರ್ ಸೆ ದೌಡ್ನೆ ವಾಲಿ ಕಾರ್ ನಿಕಲ್ ಪಡಿ.
ಬೇಕು ಅಂದಾಗ ನೆಲದ ಮೇಲೆ ಓಡುತ್ತೆ, ಬೇಕೆಂದಾಗ ಸಾಗರದ ಮೇಲೆ ಓಡುವಂತಹ ಕಾರ್ ಬಂದಿದೆ. ಹೋ ಹೋ ಹೋ
ಸುರಿಗೆ ಪ್ರಸನ್ನ ಹೋ ಜಾತೆ.
ಮನಸ್ಸು ಈ ಮಾತನ್ನು ಕೇಳಿನೇ ಪ್ರಸನ್ನಗೊಳ್ಳುತ್ತೆ. ಈಗ ಈ ಕಾರು ಎಷ್ಟು ಜನಕ್ಕೆ ದೊರಕಬಹುದು ಈ ಮಾತನ್ನೇನು ಅವರು ನೋಡೋದಿಲ್ಲ. ಯಾರಾದ್ರೂ ನೋಡಿದೀರಾ? ನೋಡಿದೀರಾ? ನೋಡೇ ಇಲ್ಲ. ಹಾಗಾಗಿ ಕಾರ್ ಸಿಗುವಂತಹ ಪ್ರಶ್ನೆನೆ ಹುಟ್ಟೋದಿಲ್ಲ.
ಚಮತ್ಕಾರ ಪೈದಾ ಪ್ರಾಪ್ತಿ.
ಈ ಪ್ರಪಂಚದಲ್ಲಿ ಚಮತ್ಕಾರವನ್ನು ಉತ್ಪನ್ನ ಮಾಡುವಂತಹ ವಸ್ತುಗಳು ಕೆಲವೇ ಜನರಿಗೆ ಪ್ರಾಪ್ತಿಯಾಗುತ್ತೆ.
ಓ ಜಿಗುಕೋ ಪ್ರಾಪ್ತಿ ಓ ಬಿ ಮೆಂಟಲ್ ಟೆನ್ಷನ್.
ಅವರು ಯಾರಿಗೆ ಪ್ರಾಪ್ತಿ ಆಗುತ್ತೆ ಅವರು ಕೂಡ ಮೆಂಟಲ್ ಟೆನ್ಷನ್ ನಲ್ಲಿ ಮಾನಸಿಕ ಒತ್ತಡದಲ್ಲಿ ಇರ್ತಾರೆ. ಅವರಿಗೂ ಕೂಡ ಮನಸ್ಸಿನ ದುಃಖ ಇದ್ದೇ ಇರುತ್ತೆ, ಅವರು ಕೂಡ ಸುಖವಾಗಿರೋದಿಲ್ಲ. ಇದು ಕೊನೆಯ 100 ವರ್ಷಗಳ ಮಾಯೆಯ ಪಾಂಪ್ ಅಂಡ್ ಶೋ ಆಡಂಬರ ಮತ್ತು ಪ್ರದರ್ಶನ ಆಗಿದೆ. ಇಂದಿಗೆ 50 ವರ್ಷದ ಮೊದಲು 60 ವರ್ಷದ ಮೊದಲು ಯಾರದಾದ್ರೂ ಮನೆಯಲ್ಲಿ ಟಿವಿ ಇತ್ತ? ಇರ್ಲಿಲ್ಲ.
50-60 ಸಾಲ ಪಹಲೆ ಕೋಯಿ ಶಹರ್ ಮೇ ಇತ್ನಿ ಕಾರೆ ದೌಡ್ತಿ.
50-60 ವರ್ಷಗಳ ಮೊದಲು ಯಾವುದಾದರೂ ನಗರದಲ್ಲಿ ಇಷ್ಟೊಂದು ಕಾರುಗಳು ಓಡಾಡ್ತಾ ಇತ್ತ? ಇಲ್ಲ, ಓಡಾಡ್ತಾ ಇರ್ಲಿಲ್ಲ. ಈ ಎಲ್ಲಾ ಸಾಧನಗಳು ಏನು 60-70 ವರ್ಷಗಳಲ್ಲಿ ಆವಿಷ್ಕಾರ ಮಾಡಿದ್ದಾರೆ? ವಿದ್ಯುತ್ತಿನ ಪ್ರಕಾಶ ಇದು 100 ವರ್ಷಕ್ಕಿಂತ ಮೊದಲು ಇರಲೇ ಇಲ್ಲ. ಹಾಗಾಗಿ ಇದು ಸ್ವಲ್ಪ ಸಮಯದ ಮಾಯೆಯ ಆಡಂಬರ ಆಗಿದೆ.
ಅಲ್ಪಕಾಲಿಕ ಸುಖ ಚಕಾಚೌಂಡ್ ರಚನೆ ವಾಲಾ ಹೈ.
ತಂದೆ ಹೇಳ್ತಾರೆ ಇದು ತಮೋಪ್ರಧಾನ ಪ್ರಪಂಚ ಆಗಿದೆ. ಅಲ್ಪಕಾಲದ ಕಣ್ಣು ಕುಕ್ಕುವ ಪ್ರಾಪಂಚಿಕ ಸುಖದಲ್ಲಿ ನಮ್ಮನ್ನ ಇಡುತ್ತದೆ.
ಕಲಿಯುಗ
ಇದರ ಹೆಸರೇ ಆಗಿದೆ ಕಲಿಯುಗ.
ಆಜ್ ಸಬ್ ಕುಚ್ ಹೈ ಕಲ್ ಕುಚ್ ಭೀ ನಹೀ ರಹೇಗಾ.
ಇಂದು ಎಲ್ಲವೂ ಇದೆ, ನಾಳೆ ಏನು ಉಳಿದಿರೋದಿಲ್ಲ. ಏಕೆ? ಏಕೆಂದರೆ ಆಟಮ್ ಬಾಂಬ್, ಅಣು ಬಾಂಬ್ ತಯಾರು ಮಾಡಿ ಇಟ್ಟಿದ್ದಾರೆ. ಈ ಪ್ರಪಂಚ ಮದ್ದು ಗುಂಡುಗಳ ರಾಶಿಯ ಮೇಲೆ ಕುಳಿತುಕೊಂಡಿದೆ.
ರೇತ ಕಾಲಾ ಬನ್ನಿ ಖಡಾ ಕರ್ದೆ.
ಯಾವ ರೀತಿಯಾಗಿ ಮರಳಿನ ರಾಶಿ, ಮರಳಿನ ಗುಡ್ಡೆ ಇರುತ್ತದೆ, ಅದರ ಮೇಲೆ ಕೋಟೆಯನ್ನು ಕಟ್ಟುತ್ತಾರೆ. ಆಗ ಅದು ಬಾಳಿಕೆ ಬರುತ್ತಾ?
ಆಯ್ಗಿ ಸಾರಾ ರೇತ ಉಡಾ ಲೇ ಜಾಯ್ಗಿ.
ಬಿರುಗಾಳಿ ಬರುತ್ತೆ, ಎಲ್ಲಾ ಮರಳನ್ನು ಹಾರಿಸಿಕೊಂಡು ಹೋಗುತ್ತೆ ಮತ್ತು ಕೋಟೆ ನೆಲದ ಮೇಲೆ ಬಿದ್ದೋಗುತ್ತೆ.
ಸಾರಿ ದುನಿಯಾ,
ಅದೇ ರೀತಿಯಲ್ಲಿ ಈ ಇಡೀ ಪ್ರಪಂಚ ಮದ್ದು ಗುಂಡುಗಳ ರಾಶಿಯ ಮೇಲೆ ಕುಳಿತುಕೊಂಡಿದೆ.
ಈ ಕಲಿಯುಗ ಅಂತ,
ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ. ಮತ್ತು ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ, ನಾಟಕ ಆಗಿದೆ.
ಕಲಿಯುಗ ಅಂತ ಸಾಮಾನ್ ತಯಾರು.
ಪ್ರತಿ 5,000 ವರ್ಷದ ನಂತರ ಇದೇ ರೀತಿಯಲ್ಲಿ ಕಲಿಯುಗದ ಅಂತ್ಯ ಮಾಡುವಂತಹ ಸಾಮಾನುಗಳು, ಆಟಮ್ ಬಾಂಬ್ ಇತ್ಯಾದಿ ತಯಾರಾಗುತ್ತೆ.
ಸಾರಿ ದುನಿಯಾ, ಹರ 5,000 ವರ್ಷಕ್ಕೆ ಬಾದ್ ಖಲಾಸ್ ಹೋತಿಯೇ ಔರ್ ನಯೀ ದುನಿಯಾ ಆತೀ.
ಮತ್ತು ಇಡೀ ಪ್ರಪಂಚ ಪ್ರತಿ 5,000 ವರ್ಷಗಳ ನಂತರ ವಿನಾಶ ಆಗುತ್ತೆ ಮತ್ತು ಹೊಸ ಪ್ರಪಂಚ ಬರುತ್ತೆ. ಈ ಮಾಡಿ ಮಾಡಲ್ಪಟ್ಟಂತಹ ಆಟವನ್ನ ರಾಂಗ್, ತಪ್ಪು ಅಂತಾನು ಹೇಳೋದಿಲ್ಲ.
ಈಶ್ವರೀಯ ರಚನಾ ಆಕ್ಯುರೇಟ್,
ಈಶ್ವರೀಯ ರಚನೆ ಆಕ್ಯುರೇಟ್, ಕರಾರುವಕ್ಕಾಗಿ ಇದೆ. ಹಳೆಯ ಪ್ರಪಂಚವೂ ಇದೆ ಮತ್ತು ಹೊಸ ಪ್ರಪಂಚವೂ ಇದೆ.
ಪುರಾಣಿ ದುನಿಯಾ ಔರ್ ನಯೀ ದುನಿಯಾ ಕಾ 5,000 ವರ್ಷ ಕಾ ಖೇಲ್.
ತಂದೆ ಹೇಳಿದ್ದಾರೆ, ಇದು ಹಳೆಯ ಪ್ರಪಂಚದ ಮತ್ತು ಹೊಸ ಪ್ರಪಂಚದ 5,000 ವರ್ಷಗಳ ಆಟ ಆಗಿದೆ.
ಮನುಷ್ಯ ತು ಬಿಚಾರೆ ಘೋರ ಬಿಹಾರಿ ಮೇ ಪಡೆಯುವುದು.
ಮನುಷ್ಯನಂತೂ ಬಡಪಾಯಿ, ಘೋರವಾದ ಅಂಧಕಾರದಲ್ಲಿ ಇದ್ದಾನೆ.
ಕಲಿಯುಗ 40,000 ವರ್ಷ ಪಡಾ ಹುವ ಹೈ.
ಅವರು ಹೇಳ್ತಾರೆ ಸತ್ಯಯುಗ ಲಕ್ಷಾಂತರ ವರ್ಷಗಳಷ್ಟು ಇದೆ, ಕಲಿಯುಗ ಇನ್ನು 40,000 ವರ್ಷಗಳಷ್ಟು ಉಳಿದುಕೊಂಡಿದೆ.
ಕಲಿಯುಗ ತೋ ಅಭಿ ಬಚ್ಚಾ ಹೈ, 5,000 ವರ್ಷ ಪೂರೆ ಹುವೆ ಹೈ.
ಕಲಿಯುಗ ಅಂತೂ ಇನ್ನು ಮಗು ಆಗಿದೆ, 5,000 ವರ್ಷಗಳಷ್ಟು ಮಾತ್ರ ಪೂರ್ತಿಯಾಗಿದೆ. ತಂದೆ ಹೇಳ್ತಾರೆ ಇವರೆಲ್ಲರೂ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. ಇದು ಕೂಡ ಶಾಸ್ತ್ರಗಳಲ್ಲಿ ವರ್ಣನೆ ಇದೆ.
ಕುಂಭಕರ್ಣಕ್ಕೆ ನೀರಿ ಮೇಲೆ ಸೋಯಿ ಪಡೆಯಕ್ಕೆ ಜಗಕ್ಕೆ ಪಾಪ ಆಯ್ತು.
ಯಾವಾಗ ತಂದೆ ಬಂದಿದ್ರು ಆಗ ಅವರು ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿಕೊಂಡಿದ್ರು. ಇದು ಯಾವ ಶಾಸ್ತ್ರದ ಮಾತು? ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ಗೀತೆಯಲ್ಲಿ ಇದೆ. ಹಾಗಾದ್ರೆ ಗೀತೆಯಲ್ಲಿದೆಯಾ?
ಕುಂಭಕರ್ಣಕ್ಕೆ ನೀರಿ ಮೇಲೆ ಕಬ್ಬು ಸೋಯಿ ಪಡೆಯಕ್ಕೆ
ಕುಂಭಕರ್ಣನ ನಿದ್ರೆಯಲ್ಲಿ ಯಾವಾಗ ಮಲಗಿಕೊಂಡಿದ್ರು? ರಾಮಾಯಣದಲ್ಲಿ ಈ ಮಾತು ಬಂದಿದೆ.
ರಾವಣ ಕುಂಭಕರ್ಣ ಸಂಪ್ರದಾಯ ಜಿತನೆ ವಿಷಯ ಜಬ್ ರಾಮ್ ಭಗವಾನ್ ಆಯೆ.
ರಾವಣ ಕುಂಭಕರ್ಣ ಸಂಪ್ರದಾಯದವರು ಯಾರೆಲ್ಲ ಇದ್ರು, ಯಾವಾಗ ರಾಮ ಭಗವಂತ ಬಂದಿದ್ರು,
ಅಹಂಕಾರಕ್ಕೆ ಕುಂಭಕರ್ಣಕ್ಕೆ ನೀರು ಸೋಯೆ ಪಡೆಯುತ್ತೆ.
ಆಗ ಅವರೆಲ್ಲ ಅಹಂಕಾರಕ್ಕೆ ಈಡಾಗಿ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿಕೊಂಡಿದ್ರು. ಶಾಸ್ತ್ರವಾದಿಗಳು ಈ ಮಾತುಗಳಿಂದ ಎಷ್ಟೊಂದು ಪ್ರಸಿದ್ಧರಾಗಿದ್ದಾರೆ.
ವ್ಯಾಸ ಭಗವಾನ್
ಹೇಳ್ತಾರೆ, ವ್ಯಾಸ ಭಗವಂತ ಆಗಿದ್ದ.
ವ್ಯಾಸಿ ಭಗವಂತ,
ಒಂದ್ ವೇಳೆ ವ್ಯಾಸನೇ ಭಗವಂತ ಆಗಿದ್ರೆ
ಭಗವಾನ್ ಕೋಯಿ ಮಾನೋಣ.
ಒಬ್ಬ ಭಗವಂತನನ್ನು ಮಾತ್ರ ಸ್ವೀಕಾರ ಮಾಡಿ
ಭಗವಾನ್ ಕ್ಯೂ ಬನಾಯಿಲಿಯೇ.
ಬಹಳಷ್ಟು ಭಗವಂತರನ್ನು ಏಕೆ ತಯಾರು ಮಾಡಿದ್ದೀರಾ?
ಏಕೀ ಬಾತ್ ಮಾನ್ನಿ ಚಾಹಿಯೇ ಯಾ ಅನೇಕೋ ಕಿ ಬಾತ್ ಮಾನ್ನಿ ಚಾಹಿಯೇ.
ಒಬ್ಬರ ಮಾತನ್ನು ಮಾತ್ರ ಒಪ್ಪಿಕೊಳ್ಬೇಕಾ ಅಥವಾ ಅನೇಕರ ಮಾತುಗಳನ್ನು ಒಪ್ಪಿಕೊಳ್ಬೇಕಾ?
ಏಕೀ ಬಾತ್ ಮಾನ್ನಿ ಚಾಹಿಯೇ.
ಒಬ್ಬರ ಮಾತುಗಳನ್ನು ಮಾತ್ರ ಒಪ್ಪಿಕೊಳ್ಬೇಕು. ಆದ್ರೆ ಇದು ಕೂಡ ನಡೆಯಲಿಲ್ಲ.
ಭಗವಾನ್ ಮಾಡಿಕೆ ಬೇಕಿದೆ,
ವ್ಯಾಸನನ್ನೇ ಭಗವಂತ ಎಂದು ಒಪ್ಪಿಕೊಂಡು ಅವರು ಕೂತ್ಕೊಳ್ಳಿಲ್ಲ.
ಭಗವಾನ್
ಹೀಗೆ ಹೇಳ್ತಾರೆ, ಭಗವಂತನಂತೂ ಮಣ್ಣಿನ ಉಂಡೆಯಲ್ಲೂ ಗೋಡೆಯಲ್ಲೂ ಇದ್ದಾನೆ, ಕಣಕಣದಲ್ಲೂ ಇದ್ದಾನೆ, ಎಲ್ಲಾ ಕಡೆಯಲ್ಲೂ ಅಣು ರೇಣುವಿನಲ್ಲೂ ಭಗವಂತ ಇದ್ದಾನೆ.
ಬಡಪಾಯಿಗಳು ಗೊಂದಲಕ್ಕೆ ಒಳಗಾಗಿದ್ದಾರೆ.
ದುನಿಯಾ ಮೇ ಕಹೀ ಭೀ ಭಗವಾನ್ ನಹೀ ಮಿಲ್ತಾ ಹೈ, ಲಾಸ್ಟ್ ಮೇ ಕಹ ದಿಯಾ ಹಮ್ ಭಗವಾನ್.
ಪ್ರಪಂಚದಲ್ಲಿ ಎಲ್ಲಿಯೂ ಅವರಿಗೆ ಭಗವಂತ ಸಿಗೋದಿಲ್ಲ. ಆಗ ಕೊನೆಯಲ್ಲಿ ಹೇಳಿದ್ರು, ನಾನೇ ಭಗವಂತ, ಶಿವೋಹಂ. ಶಿವ ಯಾರಾಗಿದ್ದಾರೆ? ನಾನೇ ಶಿವ ಆಗಿದ್ದೀನಿ.
ಬ್ರಹ್ಮಾಸ್ಮಿ ಹಮ್ ಹಿ ಬ್ರಹ್ಮ.
ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಆಗಿದ್ದೀನಿ. ಎಷ್ಟೊಂದು ಗೊಂದಲವನ್ನು ಹರಡಿದ್ದಾರೆ. ಈಗ ತಂದೆ ಬಂದು ಮಕ್ಕಳಿಗೆ ತಿಳಿಸಿ ಹೇಳ್ತಾರೆ, ಇದು 5000 ವರ್ಷದ ಆಟ ಆಗಿದೆ. ಯಾರು ಜ್ಞಾನವನ್ನು ಹೇಳುವವರು ಯಾರಾಗಿದ್ದಾರೆ? ಪ್ರಪಂಚದಲ್ಲಿ ಬೇರೆ ಯಾರು ಈ ಮಾತನ್ನು ತಿಳಿಸೋದಕ್ಕೆ ಸಾಧ್ಯವಿಲ್ಲ. ಇಡೀ ಪ್ರಪಂಚದ ಆಟ 5000 ವರ್ಷದ್ದು ಮಾತ್ರ ಆಗಿರುತ್ತೆ. ಮತ್ತು ಈ 5000 ವರ್ಷದ ಆಟ ಕೂಡ ಈಗ ಪೂರ್ತಿ ಆಗಲಿದೆ. ಏಕೆಂದ್ರೆ ಆಟಮ್ ಬಾಂಬ್ ಮೊದಲೇ ತಯಾರಾಗಿದೆ.
ಭಗವಾನ್ ಆಯಾಟಮ್ ಬಾಂಬ್
ಇಂದಿಗೆ 70 ವರ್ಷಗಳ ಮೊದಲು ಭಗವಂತನು ಬಂದಿರಲಿಲ್ಲ ಮತ್ತು ಈ ಆಟಮ್ ಬಾಂಬ್ಗಳು ತಯಾರಾಗಿರಲಿಲ್ಲ. ಎಪ್ಪತ್ತು ವರ್ಷಗಳ ಒಳಗೇನೆ ಆಟಮ್ ಬಾಂಬ್ಗಳ ಹೆಸರು ಗುರುತು ಪ್ರಾರಂಭ ಆಯಿತು.
ಆಟಮ್ ಬಾಂಬ್ ನಾಮ ನಿಶಾನ್ ಶುರು ಹೋನೆಗೆ ಸಾಥ್ ಹೀ ಸಾಥ್ ಭಗವಾನ್ ಭೀ ತಕ್ಲೀಫ್ ಆ ಗಯಾ.
ಮತ್ತು ಆಟಮ್ ಬಾಂಬ್ನ ಹೆಸರು ಗುರುತು ಕಾಣಿಸಿಕೊಳ್ಳೋದ್ರ ಜೊತೆ ಜೊತೆಗೇನೆ ಭಗವಂತ ಕೂಡ ಈ ಸೃಷ್ಟಿಯಲ್ಲಿ ಬಂದ್ರು. ಯಾವ ಕಾರಣಕ್ಕೆ ಬಂದ್ರು?
ಈ ತರ ಪುರಾಣಿ ದುನಿಯಾ ಖಲಾಸ್ ಕರನೆಗೆ ಲಿಯೆ ಔರ್ ದೂಸರಿ ತರಫ ನಯಿ ದುನಿಯಾ ಬನಾನೆಗೆ ಲಿಯೆ.
ಒಂದು ಕಡೆ ಹಳೆಯ ಪ್ರಪಂಚವನ್ನು ನಾಶ ಮಾಡಲಿಕ್ಕಾಗಿ ಮತ್ತು ಇನ್ನೊಂದು ಕಡೆ ಹೊಸ ಪ್ರಪಂಚವನ್ನು ನಿರ್ಮಾಣ ಮಾಡೋದಕ್ಕಾಗಿ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಹೊಸ ಪ್ರಪಂಚಕ್ಕೆ ಸತ್ವ ಪ್ರಧಾನ ಎಂದು ಕರೆಯಲಾಗುತ್ತೆ. ಮತ್ತು ಹಳೆಯ ಪ್ರಪಂಚಕ್ಕೆ ತಮೋ ಪ್ರಧಾನ ಎಂದು ಕರೆಯಲಾಗುತ್ತೆ. ಈ ಪ್ರಪಂಚ ಹೇಗೆ ಇದೆ? ಹಳೆಯದಾದ ತಮೋ ಪ್ರಧಾನ ಪ್ರಪಂಚ ಆಗಿದೆ. ಪ್ರಪಂಚದ ಜನರು ಈ ಮಾತನ್ನೇನಾದ್ರೂ
ತಿಳಿದುಕೊಂಡಿದ್ದಾರಾ?
ಯಾರಿಗೆ ಜ್ಞಾನ ಇರೋದಿಲ್ಲ ಅವರಿಗೆ ಮೂರ್ಖ ಎಂದು ಕರೆಯಲಾಗುತ್ತೆ. ಈ ರೀತಿಯಾಗಿ ನಾಲೆಡ್ಜ್ ಫುಲ್ ಸಂಪೂರ್ಣ ಜ್ಞಾನಿ ಆಗಿರುವವರು ಒಬ್ಬ ತಂದೆ ಮಾತ್ರ ಆಗಿದ್ದಾರೆ. ಆದರೆ ಭಕ್ತ ಜನರು ಹೀಗೆ ತಿಳಿದುಕೊಂಡಿದ್ದಾರೆ, ಭಗವಂತ ಜಾನಿ ಜಾನನ್ ಹಾರ್ ಆಗಿದ್ದಾರೆ. ಅವರಂತೂ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ. ಎಲ್ಲರ ಮನಸ್ಸಿನ ಒಳಗೆ ಯಾವುದೆಲ್ಲ ಮಾತು ನಡೀತಾ ಇದೆ ಎಲ್ಲವೂ ಭಗವಂತನಿಗೆ ಗೊತ್ತಿದೆ. ತಂದೆ ಹೇಳ್ತಾರೆ, ನನಗೆ ಪ್ರತಿಯೊಬ್ಬರ ಮನಸ್ಸಿನ ಒಳಗೆ ಇರೋದನ್ನ ತಿಳಿದುಕೊಳ್ಳೋ ಅವಶ್ಯಕತೆ ಆದ್ರೂ ಏನಿದೆ? ಯಾರು ಯಾವ ರೀತಿ ಕರ್ಮವನ್ನು ಮಾಡ್ತಾರೆ ಅದೇ ರೀತಿಯಾದ ಫಲವನ್ನು ಪಡ್ಕೊಳ್ತಾರೆ. ನಾನು ಒಬ್ಬೊಬ್ಬರ ಮನಸ್ಸಿನಲ್ಲೂ ಏಕೆನ್ನು ತಿಳಿಕೊಂಡು ಕೂತ್ಕೊಳ್ಳಿ?
ಸರ್ವವ್ಯಾಪಿ
ನಾನೇನು ಸರ್ವವ್ಯಾಪಿ ಆಗಿದ್ದೀನ?
ಸರ್ವವ್ಯಾಪಿ ವ್ಯಾಪಿ ಹೂಕರ್ಕೆ
ನಾನು ಸರ್ವವ್ಯಾಪಿ ಆಗಿಲ್ಲ, ನಾನಂತೂ ಈ ಸೃಷ್ಟಿಯಲ್ಲಿ ಏಕವ್ಯಾಪಿ ಆಗಿ ಬರ್ತೀನಿ.
ಭೂತ ಪ್ರೇತ ಭೀ ಪ್ರವೇಶ ಕರ್ತೆ ಹೈ ತು ಸಬ್ ಮೇ ಪ್ರವೇಶ ಕರ್ ಸಕ್ತೆ ಹೈ ಕ್ಯಾ?
ಭೂತ ಪ್ರೇತಗಳು ಕೂಡ ಪ್ರವೇಶ ಮಾಡ್ತಾರೆ, ಆದ್ರೆ ಅವು ಕೂಡ ಎಲ್ಲರಲ್ಲೂ ಪ್ರವೇಶ ಮಾಡಲಾಗುತ್ತಾ? ಅವು ಯಾವ ಕುದುರೆಯನ್ನು ಅಂದ್ರೆ ಶರೀರವನ್ನು ಆರಿಸಿಕೊಂಡಿರುತ್ತವೆ ಅವರಲ್ಲೇ ಪ್ರವೇಶ ಮಾಡುತ್ತವೆ. ಉನ್ನತ ಸಂಪ್ರದಾಯವಾಗಿರುವವರು ಉನ್ನತವಾದ ಕುದುರೆಯನ್ನೇ ಆರಿಸಿಕೊಳ್ತಾರೆ. ಮತ್ತು ನಿಕೃಷ್ಟರಾದವರು ನಿಕೃಷ್ಟ ಕುದುರೆಯನ್ನೇ ಶರೀರವನ್ನೇ ಆರಿಸಿಕೊಳ್ತಾರೆ. ಭಗವಂತನಂತೂ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಆಗಿದ್ದಾರೆ. ದೊಡ್ಡ ದೊಡ್ಡ ಧರ್ಮಪಿತರು ಗ್ರೇಟ್ ಫಾದರ್ಸ್ ಎಂದು ಕರೆಯಲ್ಪಡ್ತಾರಲ್ವಾ, ಆ ಧರ್ಮಪಿತರಿಗೂ ತಂದೆ ಆಗಿದ್ದಾರೆ, ತಂದೆಯರಿಗೂ ತಂದೆ ಆಗಿದ್ದಾರೆ. ಅವರು ಖಂಡಿತವಾಗಿ ಶ್ರೇಷ್ಠಾತಿ ಶ್ರೇಷ್ಠನಲ್ಲೇ ಬರ್ತಾರೆ. ಯಾವುದೇ ನಿಕೃಷ್ಟರಲ್ಲಿ ಏನಾದ್ರೂ ಬರ್ತಾರಾ? ಯಾರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ? ಇಡೀ ಮನುಷ್ಯ ಸೃಷ್ಟಿಯ ತಂದೆ
ಆದಿದೇವ ಆದಿನಾಥ ಮುಸಲ್ಮಾನ ಮೇ ಆದಮ್ ಅಂಗ್ರೇಜಿ ಮೂರ್ತಿ ಆಡಮ್ ಕಹತೆ ಉಸ್ಮೆ ಆದಮ್.
ಅವರನ್ನು ಆದಿದೇವ ಆದಿನಾಥ ಮುಸಲ್ಮಾನರು ಅವರನ್ನು ಆದಮ್ ಮತ್ತು ಇಂಗ್ಲಿಷ್ ನವರು ಅವರನ್ನು ಆಡಮ್ ಎಂದು ಕರೀತಾರೆ. ಅವನಲ್ಲಿ ನಾನು ಬರ್ತೀನಿ. ಶ್ರೇಷ್ಠರಾದವರು ಅವಶ್ಯಕವಾಗಿ ಶ್ರೇಷ್ಠರಲ್ಲೇ ಬರ್ತಾರೆ. ಆದ್ದರಿಂದ ಭಗವಂತ ಎಲ್ಲರ ಒಳಗೂ ಪ್ರವೇಶ ಮಾಡೋದಿಲ್ಲ. ಎಲ್ಲರ ಮನಸ್ಸಿನೊಳಗೆ ಪ್ರವೇಶ ಮಾಡಿ ಎಲ್ಲರ ಮನಸ್ಸಿನ ಮಾತುಗಳನ್ನೇನು ತಿಳಿದುಕೊಳ್ಳೋದಿಲ್ಲ. ತಂದೆ ವಿವರಿಸ್ತಾ ಇದ್ದಾರೆ. ನಾನು ಅವಶ್ಯಕವಾಗಿ ನಾಲೆಜ್ ಫುಲ್ ಆಗಿದ್ದೀನಿ. ನನ್ನ ಒಳಗೆ ಸೃಷ್ಟಿ ಚಕ್ರದ ಜ್ಞಾನ ಇದೆ. ಮತ್ತು ಪತಿತ ಪಾವನ ಎಂದು ಆ ಒಬ್ಬ ನಿರಾಕಾರ ತಂದೆಗೆ ಹೇಳಲಾಗುತ್ತೆ.
ಪತಿತ ಪಾವನ
ಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಂಧಕಾರ ಹರಡಿಕೊಂಡಿದೆ.
ಕೃಷ್ಣ ಗೀತಾ ಭಗವಾನ್
ಕೃಷ್ಣ ಗೀತೆಯ ಭಗವಂತ ಆಗಿದ್ದಾನೆ. ವಾಸ್ತವದಲ್ಲಿ ಕೃಷ್ಣನಂತೂ ಮಗು ಆಗಿದ್ದಾನೆ.
ಚಿತ್ರ ಪೂಜೆ ಜಾತಿ ಚಿತ್ರ ಪೂಜೆ
ಕೃಷ್ಣನ ಬಾಲ್ಯದ ಚಿತ್ರವನ್ನು ಪೂಜಿಸಲಾಗುತ್ತಾ ಅಥವಾ ದೊಡ್ಡ ಚಿತ್ರ ಪ್ರೌಢಾವಸ್ಥೆಯ ಚಿತ್ರವನ್ನು ಪೂಜಿಸಲಾಗುತ್ತಾ? ಬಾಲ್ಯದ ಚಿತ್ರವನ್ನು ಪೂಜಿಸಲಾಗುತ್ತೆ. ಹಾಗಾಗಿ ಮಗು ಜ್ಞಾನವನ್ನು ಹೇಳ್ತಾನ, ಮಗು ರಾಜಯೋಗವನ್ನು ಕಲಿಸ್ತಾನ. ಅಥವಾ ದೊಡ್ಡವರು ರಾಜಯೋಗವನ್ನು ಕಲಿಸ್ತಾರ? ರಹಸ್ಯದ ಮಾತುಗಳನ್ನು ದೊಡ್ಡವರು ತಿಳಿದುಕೊಂಡಿರ್ತಾರ ಅಥವಾ ಚಿಕ್ಕವರು ತಿಳಿದುಕೊಂಡಿರ್ತಾರ? ದೊಡ್ಡವರು ತಿಳಿದುಕೊಂಡಿರ್ತಾರೆ. ಅವರಂತೂ ಕೃಷ್ಣನನ್ನು ಭಗವಂತನನ್ನಾಗಿ ಮಾಡಿದ್ದಾರೆ. ಅರೆ ಕೃಷ್ಣ ಭಗವಂತ ಆಗಿಲ್ಲ, ಕೃಷ್ಣ ರಹಸ್ಯದ ಮಾತುಗಳನ್ನೇನು ಹೇಳೋದಿಲ್ಲ. ಕೃಷ್ಣನಿಗೆ ಜನ್ಮ ಕೊಡುವಂತಹ ತಂದೆ ಯಾರಿದ್ದಾರೆ?
ಸಾರಿ ಮನುಷ್ಯ ಸೃಷ್ಟಿ ಕಾ ಪಿತಾ ಹೇ.
ಇಡೀ ಮನುಷ್ಯ ಸೃಷ್ಟಿಗೆ ತಂದೆ ಆಗಿದ್ದಾರೆ. ಕೃಷ್ಣನಂತೂ ಮೊದಲನೆಯ ಎಲೆ ಆಗಿದ್ದಾರೆ. ಆ ಮೊದಲ ಎಲೆಗೂ ಯಾರು ತಂದೆ ಆಗಿದ್ದಾರೆ?
ಪ್ರಜಾಪಿತ ಶಾಸ್ತ್ರವನ್ನು.
ಆ ತಂದೆ ಅವರನ್ನು ಶಾಸ್ತ್ರಗಳಲ್ಲಿ ಪ್ರಜಾಪಿತ ಎಂದು ಕರೆಯಲಾಗಿದೆ.
ಪ್ರಜಾಪತಿ ಮೇ
ಆ ಪ್ರಜಾಪತಿಯಲ್ಲಿ ಶಿವ ತಂದೆ ಬಂದು ಎಲ್ಲಾ ಮಾತುಗಳನ್ನು ಹೇಳ್ತಾರೆ. ಅವರೊಬ್ಬರೇ ನಾಲೆಡ್ಜ್ ಫುಲ್, ಸಂಪೂರ್ಣ ಜ್ಞಾನಿ ಆಗಿದ್ದಾರೆ. ಅದೇ ತಂದೆ ಬಂದು ನಾವು ಮಕ್ಕಳಿಗೆ ಬ್ರಹ್ಮನ ಮೂಲಕ ಜ್ಞಾನವನ್ನು ಹೇಳ್ತಾರೆ. ಹಾಗಾಗಿ ಬ್ರಹ್ಮ ಮತ್ತು ವಿಷ್ಣುವಿನ ಕನೆಕ್ಷನ್ ಸಂಬಂಧ ಏನಾಗಿದೆ ಅದನ್ನು ಕೂಡ ವಿವರಿಸಿದ್ದಾರೆ. ಚಿತ್ರವನ್ನು ಕೂಡ ತೋರಿಸಲಾಗುತ್ತೆ. ವಿಷ್ಣುವಿನ ನಾಭಿಯ ಕಮಲದಿಂದ ಬ್ರಹ್ಮ ಹೊರಬಂದರು.
ಅವರಿಗೆ ಶಾಸ್ತ್ರವನ್ನು ತೋರಿಸುತ್ತಾರೆ.
ಬ್ರಹ್ಮಗೆ ಆತ್ಮವೇದ ಶಾಸ್ತ್ರ ಸೂಕ್ಷ್ಮ ಶಾಸ್ತ್ರ.
ಬ್ರಹ್ಮನ ಕೈಯಲ್ಲಿ ವೇದ ಶಾಸ್ತ್ರಗಳನ್ನು ತೋರಿಸ್ತಾರೆ. ಸೂಕ್ಷ್ಮ ಲೋಕದಲ್ಲಿ ಶಾಸ್ತ್ರ ಇತ್ಯಾದಿ ಇರುವುದಿಲ್ಲ. ಈ ಸಾಕ್ಷಾತ್ಕಾರಗಳು ಮಾತ್ರ ಡ್ರಾಮಾದಲ್ಲಿ ಪಾತ್ರವನ್ನು ಹೊಂದಿವೆ. ಈ ಮಾತುಗಳನ್ನು ಮಕ್ಕಳೇ ಈಗ ನೀವು ಅರ್ಥ ಮಾಡಿಕೊಳ್ತೀರಾ? ಯಾವ ರೀತಿಯಲ್ಲಿ ಕನಸು ಕಾಣುತ್ತೇವೆ ಅದೇ ರೀತಿ ಸಾಕ್ಷಾತ್ಕಾರವೂ ಆಗುತ್ತೆ. ಕನಸಂತೂ ಎಲ್ಲರಿಗೂ ಬರ್ತಾ ಇರುತ್ತೆ. ಕೆಟ್ಟ ಕನಸುಗಳು ಬರುತ್ತದೆ ಮತ್ತು ಒಳ್ಳೆಯ ಕನಸುಗಳು ಬರುತ್ತದೆ.
ಸಾಕ್ಷಾತ್ಕಾರ ಭಯಂಕರ ಸಾಕ್ಷಾತ್ಕಾರ
ಸಾಕ್ಷಾತ್ಕಾರವೂ ಕೂಡ ಕೆಲವರಿಗೆ ಭಯಂಕರ ಸಾಕ್ಷಾತ್ಕಾರ ಆಗುತ್ತೆ.
ಸಾಕ್ಷಾತ್ಕಾರ
ಕೆಲವರಿಗೆ ಒಳ್ಳೆ ಒಳ್ಳೆಯ ಸಾಕ್ಷಾತ್ಕಾರ ಆಗುತ್ತೆ. ಮೀರಾ ಕೂಡ ವೈಕುಂಠಕ್ಕೆ ಹೋಗ್ತಾ ಇದ್ಲು, ಸಾಕ್ಷಾತ್ಕಾರ ಮಾಡಿಕೊಳ್ತಾ ಇದ್ಲು. ಹೀಗೆ ಒಳ್ಳೆಯ ಸಾಕ್ಷಾತ್ಕಾರಗಳು ಉಂಟಾಗುತ್ತವೆ.
ಬ್ರಹ್ಮಾಂಡ
ಮೇಲೆ ಬ್ರಹ್ಮಾಂಡ ಇದೆ, ಅಲ್ಲಿ ಆತ್ಮಗಳು ವಾಸ ಮಾಡ್ತಾರೆ. ಈ ಸಾಕ್ಷಾತ್ಕಾರ ಮನಸ್ಸಿನ ಸೂಕ್ಷ್ಮ ಸ್ಥಿತಿಯ ಮಾತಾಗಿದೆ. ಆತ್ಮವಂತೂ ಮೊಟ್ಟೆಯ ಆಕಾರದಲ್ಲಿ ಬ್ರಹ್ಮಾಂಡದಲ್ಲಿ ವಾಸ ಮಾಡುತ್ತದೆ.
ಆತ್ಮ ಇತನಿ ಬಡಿ ನೀ ಹೋ ಸಕ್ತಿ ಜಿತನಾ ಶಾಸ್ತ್ರೋ ಮೇ ಸಮಝಾ ಹುವಾ ಹೈ.
ಆತ್ಮ ಅಷ್ಟೊಂದು ದೊಡ್ಡದು ಆಗಲು ಸಾಧ್ಯವಿಲ್ಲ, ಯಾವ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೋ ಹಾಗೆ.
ಆತ್ಮ ಅಂಗುಷ್ಠಿ
ಅವರು ಹೇಳ್ತಾರೆ, ಆತ್ಮ ಅಂಗುಷ್ಠದ ಹೆಬ್ಬೆರಳಿನ ಗಾತ್ರದಲ್ಲಿ ಇದೆ. ಆದ್ರಿಂದ ಹೆಬ್ಬೆರಳಿನಿಂದ ಹಣೆಯ ಮೇಲೆ ತಿಲಕವನ್ನು ಇಟ್ಟುಕೊಳ್ತಾರೆ. ಹಾಗಾದ್ರೆ ಆತ್ಮ ಇಷ್ಟೊಂದು ದೊಡ್ಡದಾಗಿದೆಯಾ? ಇಷ್ಟೊಂದು ದೊಡ್ಡ ಆತ್ಮ ಆಗಿದ್ರೆ ಇಲ್ಲಿ ಅಂದ್ರೆ ಹಣೆಯಲ್ಲಿ ಊದಿಕೊಳ್ತಾ ಇತ್ತು. ಹೀಗೆ ಊತ ಬರಲು ಸಾಧ್ಯವಿಲ್ಲ, ಆತ್ಮ ಒಂದು ಅತಿ ಸೂಕ್ಷ್ಮ ಆಗಿದೆ. ಆತ್ಮ ಇರುವೆಯಲ್ಲೂ ಇದೆ, ಆತ್ಮ ಆನೆಯ ಒಳಗೂ ಇದೆ. ಹಾಗಾದ್ರೆ ಆತ್ಮ ಚಿಕ್ಕದಾಗಿ ಇರ್ಬೇಕಾಗಿದೆಯೋ ಇಲ್ಲ ದೊಡ್ಡದಾಗಿ ಇರ್ಬೇಕಾಗಿದೆಯೋ? ಸ್ಟೂಡೆಂಟ್ಸ್ ಹೇಳ್ತಾ ಇದಾರೆ ಚಿಕ್ಕದಾಗಿ ಇರ್ಬೇಕು. ಹಾಗೆ ನೋಡಿದ್ರೆ ಇರುವೆನೂ ಕೂಡ ದೊಡ್ಡ ಪ್ರಾಣಿನೇ ಆಗಿದೆ. ಮಲೇರಿಯಾದ ಒಂದು ಹನಿ ರಕ್ತ ಇರುತ್ತೆ ಅಲ್ವಾ? ಆ ಒಂದು ಹನಿ ರಕ್ತದಲ್ಲಿ ಸಾವಿರಾರು ಮಲೇರಿಯಾ ಕೀಟಾಣುಗಳು ಇರುತ್ತೆ. ಪ್ರತಿಯೊಂದು ಕೀಟಾಣುವಿನಲ್ಲೂ ಆತ್ಮ ಇದೆ. ಹಾಗಾದ್ರೆ ಆತ್ಮ ಎಷ್ಟು ಚಿಕ್ಕದಾಗಿ ಇರ್ಬೋದು? ಇಷ್ಟೊಂದು ಚಿಕ್ಕದಾದ ಆತ್ಮದಲ್ಲಿ ಅನೇಕ ಜನ್ಮಗಳ ಪಾತ್ರ ದಾಖಲಾಗಿದೆ, ತುಂಬಿಕೊಂಡಿದೆ. ಎಷ್ಟೊಂದು ಅದ್ಭುತವಾದ ಮಾತು. ಹಾಗಾಗಿ ಆತ್ಮ ಅಷ್ಟೊಂದು ದೊಡ್ಡದು ಆಗಿರಲು ಸಾಧ್ಯವಿಲ್ಲ.
ಪರಮಾತ್ಮ
ಬಾಬಾ ಆಗಿದ್ದಾರೆ, ಪರಮಪಿತ ಪರಮಾತ್ಮ.
ಸುಪ್ರೀಂ
ಅವರು ಸುಪ್ರೀಂ ಸರ್ವಶ್ರೇಷ್ಠ ಮಾತ್ರ ಆಗಿದ್ದಾರೆ. ಮನುಷ್ಯರಲ್ಲಿ ಸುಪ್ರೀಮೇಸಿ ಸರ್ವಶ್ರೇಷ್ಠ ಸ್ಥಾನ ಆಗಿದೆ ಪ್ರಜಾಪಿತನದ್ದು.
ಸುಪ್ರೀಮೇಸಿ ಪರಮಪಿತಾಗಿ
ಮತ್ತು ಆತ್ಮಗಳಲ್ಲಿ ಸುಪ್ರೀಮೇಸಿ ಸರ್ವಶ್ರೇಷ್ಠ ಸ್ಥಾನ ಆಗಿದೆ ಪರಮಪಿತನದ್ದು. ಉಳಿದಂತೆ ಆತ್ಮಗಳನ್ನು ನೋಡುವುದರಲ್ಲಿ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ. ಆತ್ಮಗಳದ್ದು ಎಲ್ಲರದ್ದು ಜ್ಯೋತಿ ಬಿಂದು ಬಿಂದು ನಕ್ಷತ್ರದ ರೂಪ. ಇದನ್ನು ಹೇಳಲಾಗುತ್ತೆ, ಎವರ್ ಪ್ಯೂರ್ ಸದಾ ಪವಿತ್ರ ಒಬ್ಬ ತಂದೆ ಮಾತ್ರ ಆಗಿದ್ದಾರೆ. ಅವರು ಸದಾ ಕಾಲ ಪರಂಧಾಮದಲ್ಲಿ ವಾಸ ಮಾಡ್ತಾರೆ. ಪರಂಪಿತ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡ್ತಾರೆ. ಏಕೆ ನೆನಪು ಮಾಡ್ತಾರೆ? ಅವರು ಏನಾದ್ರೂ ಕಾರ್ಯ ಮಾಡಿ ಹೋಗಿರಬಹುದು. ಅವರು ಏನಾದ್ರೂ ಲಾಭವನ್ನು ತಂದು ಕೊಟ್ಟಿರಬಹುದು, ಆದ್ರಿಂದ ಪ್ರಪಂಚ ಅವರನ್ನ ನೆನಪು ಮಾಡುತ್ತೆ. ಅವ್ರೇನ್ ಮಾಡ್ತಾರೆ? ಪ್ರಪಂಚದ ಎಲ್ಲಾ ಆತ್ಮಗಳನ್ನು ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ. ಎಲ್ಲಾ ಆತ್ಮಗಳು ಕೆಳಗೆ ಬಿದ್ದು ಹೋಗ್ತಾರೆ, ಕಂದಕದಲ್ಲಿ ಬಿದ್ದು ಹೋಗ್ತಾರೆ, ಅವರನ್ನು ಮೇಲಕ್ಕೆ ಎತ್ತುತ್ತಾರೆ.
ಶ್ರೇಷ್ಠರನ್ನಾಗಿ
ಮಾಡ್ತಾರೆ.
ರಾಕ್ಷಸ ದೇವತಾ ಬನಾತೆ.
ರಾಕ್ಷಸರಿಂದ ದೇವತೆಗಳನ್ನಾಗಿ ಬದಲಾಯಿಸ್ತಾರೆ. ಎಲ್ಲಾ ಪತಿತರನ್ನು ಪಾವನರನ್ನಾಗಿ ಮಾಡ್ತಾರೆ. ಆದ್ದರಿಂದ ಇಡೀ ವೃಕ್ಷದ ಜ್ಞಾನವನ್ನು ಕೂಡ ತಂದೆ ಮಾತ್ರ ಕೊಡೋದಕ್ಕೆ ಸಾಧ್ಯ. ಈ ಮಾತುಗಳನ್ನು ಬೇರೆ ಯಾರು ತಿಳಿದಿರಲು ಸಾಧ್ಯವಿಲ್ಲ. ಯಾವುದು ಸತ್ಯವಾದ ಜ್ಞಾನವನ್ನು ತಂದೆಯ ವಿನಃ ಬೇರೆ ಯಾರು ಕೊಡಲು ಸಾಧ್ಯವಿಲ್ಲ.
ಸನ್ಯಾಸಿ
ಇತ್ಯಾದಿ ಎಲ್ಲರೂ ನೇತಿ ನೇತಿ ಎಂದು ಹೇಳ್ತಾ ಬಂದ್ರು. ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ನೇತಿ ನೇತಿ, ಅರ್ಥಾತ್ ನಾವು ಅವರ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡೇ ಇಲ್ಲ.
ಲಕ್ಷ್ಮೀನಾರಾಯಣಕ್ಕೂ ರಚಯಿತ ರಚನಕ ಜ್ಞಾನ ಹೇ?
ಸರಿ, ಈ ಲಕ್ಷ್ಮೀನಾರಾಯಣರಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ಇದೆಯಾ?
ಲಕ್ಷ್ಮೀನಾರಾಯಣಗಳಿಗೆ ಬಾಬಾನೇ ಪೂಜ.
ಲಕ್ಷ್ಮೀನಾರಾಯಣರ ಚಿತ್ರದ ಕಡೆಗೆ ಸನ್ನೆ ಮಾಡ್ತಾ ಬಾಬಾ ಕೇಳಿದ್ರು.
ಲಕ್ಷ್ಮೀನಾರಾಯಣ
ಈ ಲಕ್ಷ್ಮೀನಾರಾಯಣರಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ಇದೆಯಾ ಹೇಳಿ?
ಲಕ್ಷ್ಮೀನಾರಾಯಣ ಜೋ ಸ್ವರಕ್ಕೆ ಮಾಲಿಕ್ ಹೋಗಿದ್ದೀನಿ.
ಲಕ್ಷ್ಮೀನಾರಾಯಣರು ಏನು ಸ್ವರ್ಗದ ಮಾಲೀಕರಾಗಿ ಹೋಗಿದ್ದಾರೆ, ಅವರನ್ನು ಎಂದಾದರೂ ಯಾರಾದ್ರೂ ಕೇಳಿದ್ರ?
ಅವರನ್ನು ಯಾರಾದ್ರೂ ಕೇಳಿದ್ದೆ ಆದ್ರೆ ಅವರು ಕೂಡ ಹೇಳ್ತಾರೆ ನೇತಿ ನೇತಿ
ನೇತಿ ನೇತಿ. ಕೌಂಟಿ ಲಕ್ಷ್ಮೀನಾರಾಯಣ
ನೇತಿ ನೇತಿ ಎಂದು ಯಾವ ಲಕ್ಷ್ಮೀನಾರಾಯಣರು ಹೇಳ್ತಾರೆ? ಸತ್ಯಯುಗದವರ ಅಥವಾ ಸಂಗಮಯುಗದವರ?
ಸತ್ಯುಕ್ಕೆ ಲಕ್ಷ್ಮೀನಾರಾಯಣ ಕಹೇಂಗೆ ಬಾರೇ ಮೇಲೆ ಜಾಸ್ತಿ.
ಸತ್ಯಯುಗದ ಲಕ್ಷ್ಮೀನಾರಾಯಣರು ಹೇಳ್ತಾರೆ, ನಾವು ಇವರ ಬಗ್ಗೆ ಇವರ ಆದಿ ಮಧ್ಯ ಅಂತ್ಯವನ್ನು ನಾವು ತಿಳಿದುಕೊಂಡಿಲ್ಲ. ರಚಯಿತ ಯಾರಾಗಿದ್ದಾರೆ ಮತ್ತು ಇವರ ರಚನೆ ಯಾರಾಗಿದ್ದಾರೆ? ಹಾಗೆ ಡ್ರಾಮಾನುಸಾರ ಯಾವಾಗ ತಂದೆ ಬರ್ತಾರೆ ಆಗಲೇ ಜ್ಞಾನವನ್ನು ಕೊಡ್ತಾರೆ. ಏಕೆಂದ್ರೆ ಜ್ಞಾನದಿಂದ ಸದ್ಗತಿ ಉಂಟಾಗುತ್ತದೆ ಮತ್ತು ಅಜ್ಞಾನದಿಂದ ದುರ್ಗತಿ ಉಂಟಾಗುತ್ತದೆ. ಹಾಗಾಗಿ ಏನ್ ಹೇಳ್ಬಹುದು?
ಲಕ್ಷ್ಮೀನಾರಾಯಣ ದುರ್ಗತಿ ಮೇಲೆ ಸದ್ಗತಿ ಮೇಲೆ.
ಲಕ್ಷ್ಮೀನಾರಾಯಣರು ಸತ್ಯಯುಗದ ದುರ್ಗತಿಯಲ್ಲಿ ಇದ್ರ ಅಥವಾ ಸದ್ಗತಿಯಲ್ಲಿ ಇದ್ರ? ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ಸದ್ಗತಿ. ಸದ್ಗತಿನಲ್ಲಿ ಇದ್ರ? ಹಾಗಾದ್ರೆ ಅವರಿಗೆ ಜ್ಞಾನ ಇರಬೇಕಾಗಿತ್ತು ಅಲ್ವಾ?
ಲಕ್ಷ್ಮೀನಾರಾಯಣರಿಗೆ
ರಚಯಿತ ಮತ್ತು ರಚನೆಯ ಜ್ಞಾನ ಇರಬೇಕಾಗಿತ್ತು ಅಲ್ವಾ?
ಲಕ್ಷ್ಮೀನಾರಾಯಣ
ಸತ್ಯಯುಗದ ಲಕ್ಷ್ಮೀನಾರಾಯಣರಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ಇರುತ್ತದ? ಆದ್ರಿಂದ ಅವರು ಅಜ್ಞಾನಿ ಆಗಿದ್ರ ಅಥವಾ ಜ್ಞಾನಿ ಆಗಿದ್ರ? ಅಜ್ಞಾನಿ ಆಗಿದ್ರು ಅಜ್ಞಾನಿ ಆಗಿದ್ರು ಅಂತಾದ್ರೆ ಸದ್ಗತಿಯಲ್ಲಿ ಇದ್ರ ಅಥವಾ ದುರ್ಗತಿಯಲ್ಲಿ ಇದ್ರ? ಎಲ್ಲರೂ ಹೇಳ್ತಾ ಇದ್ದಾರೆ ದುರ್ಗತಿಯಲ್ಲಿ ಇದ್ರು. ಈಗ ಹೇಳ್ತಾ ಇದ್ರಿ ಸದ್ಗತಿಯಲ್ಲಿ ಇದ್ರು ಅಂತ, ಮತ್ತೆ ಈಗಲೇ ಹೇಳ್ತೀರಾ ದುರ್ಗತಿಯಲ್ಲಿ ಇದ್ರು ಅಂತ? ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ಸದ್ಗತಿಯಲ್ಲಿ ಇದ್ರು ಅಂತ. ಹಾಗಾದ್ರೆ ಸದ್ಗತಿಯಲ್ಲಿ ಇದ್ರ? ಅವರಿಗಂತೂ ಜ್ಞಾನವೇ ಇರ್ಲಿಲ್ಲ. ರಚಯಿತ ಮತ್ತು ರಚನೆಯ ಜ್ಞಾನವೇ ಇರ್ಲಿಲ್ಲ ಅಂತಾದ್ರೆ ಸದ್ಗತಿಯಲ್ಲಿ ಹೇಗೆ ಇದ್ರು? ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ಲಕ್ಷ್ಮೀನಾರಾಯಣ ಆದ್ರು. ಅವರು ಲಕ್ಷ್ಮೀನಾರಾಯಣ ಏನೋ ಆದ್ರು, ಅದು ಸರಿ, ಅವರು ದೇವತೆ ಆದ್ರು. ಆ ದೇವತೆಗಳಿಗೆ ಜನರು ಇಂದು ಪೂಜೆನೂ ಮಾಡ್ತಾರೆ. ಆದರೆ ಅವರು ಸದ್ಗತಿಯಲ್ಲಿ ಇದ್ರ ಅಥವಾ ದುರ್ಗತಿಯಲ್ಲಿ ಇದ್ರ? ಸ್ಟೂಡೆಂಟ್ ಹೇಳಿದ್ರು ಸದ್ಗತಿಯಲ್ಲಿ ಇದ್ದಾರೆ. ಸದ್ಗತಿಯಲ್ಲಿ ಇದ್ರ ಕೆಳಗೆ ಬೀಳ್ತಾ ಇರ್ಲಿಲ್ವಾ?
ಜನಮ ಜನಮ ಸತ್ಯುಗಿರಿ
ಅಂದರೆ ಯಾವಾಗ ಅವರ ಜನ್ಮ ಇತ್ತು ಮೊದಲನೆಯ ಜನ್ಮ ಸತ್ಯಯುಗದಲ್ಲಿ ಅವರು ಕೆಳಗೆ ಬೀಳಲಿಲ್ವಾ? ಸ್ಟೂಡೆಂಟ್ ಹೇಳಿದ್ರು ಹೌದು ಬಿದ್ರು ಅಂತ. ಹಾಗಾದ್ರೆ ಬಿದ್ದವರು ದುರ್ಗತಿಯಲ್ಲಿ ಇದ್ರ ಅಥವಾ ಸದ್ಗತಿಯಲ್ಲಿ ಇದ್ರ? ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ದುರ್ಗತಿಯಲ್ಲಿ ಇದ್ರು. ಹಾ, ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಜ್ಞಾನದಿಂದ ಉಂಟಾಗುತ್ತೆ ಸದ್ಗತಿ, ಮತ್ತು ಆ ಜ್ಞಾನ ಸಂಗಮಯುಗದಲ್ಲಿ ಮಾತ್ರ ಇರುತ್ತೆ. ಸಂಗಮಯುಗದ ಹೊರತಾಗಿ ಬೇರೆ ಯಾವ ಸಮಯದಲ್ಲೂ ಜ್ಞಾನ ಇರೋದಿಲ್ಲ. ವಾಸ್ತವವಾಗಿ ದೇವತೆಗಳು ಕೂಡ ದುರ್ಗತಿಯ ಕಡೆಗೆ ಹೋಗ್ತಾರೆ. ಮೇಲಕ್ಕೆ ಏರೋದಿಲ್ಲ, ಅವರು ಕೂಡ ಕೆಳಗೆ ಬೀಳ್ತಾರೆ. ಹಾ,
ತುಂಬಕ್ಕೆ ಚಾಹೋ ಲಗಾತಾರ ಶಿವ ಬಾಬಾಗೂ ಪಹಚಾನ್ ಕರ್ಕೆ ಯಾದ ಕರೋ.
ನೀವು ಮಕ್ಕಳು ಬಯಸಿದ್ರೆ ನಿರಂತರವಾಗಿ ಶಿವ ಬಾಬಾ ಅವರನ್ನು ಗುರುತಿಸಿ ನೆನಪು ಮಾಡಿ.
ಲಗಾತಾರ ಸದ್ಗತಿ ಮೇ ಜಾವೇಗೆ ದುರ್ಗತಿ ಮೇ
ಆಗ ನೀವು ನಿರಂತರ ಸದ್ಗತಿಯಲ್ಲಿ ಹೋಗ್ತೀರಾ, ಪುನಃ ದುರ್ಗತಿಯಲ್ಲಿ ಬರೋದಿಲ್ಲ. ಹಾಗಾಗಿ ಕೇಳ್ತಾ ಇದ್ದಾರೆ, ಇವರನ್ನು ಯಾರಾದ್ರೂ ಕೇಳಿದ್ರೆ ಆಗ ಇವರು ಕೂಡ ಹೇಳ್ತಾರೆ ನೀತಿ ನೀತಿ. ನಮಗೆ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಅವರಿಗೇನ್ ಗೊತ್ತಿಲ್ಲ?
ಲಕ್ಷ್ಮೀ,
ಈ ಲಕ್ಷ್ಮೀ ನಾರಾಯಣರನ್ನು ಕೇಳಿದರೆ ನೀವು ದುರ್ಗತಿಯಲ್ಲಿ ಇದ್ದೀರಾ ಅಥವಾ ಸದ್ಗತಿಯಲ್ಲಿ
ಇದ್ದೀರಾ?
ಆಗ ಅವರು ಹೇಳ್ತಾರಾ ನಾವು ಸದ್ಗತಿಯಲ್ಲಿ ಇದೀವಿ ಅಥವಾ ದುರ್ಗತಿಯಲ್ಲಿ ಇದೀವಿ ಅಂತ? ಅವರು ಕೂಡ ಹೇಳೋದಿಲ್ಲ. ಒಂದು ವೇಳೆ ಅವರಿಗೆ ಈ ಮಾತು ಗೊತ್ತಾದರೆ ನಾವು ಕೆಳಗೆ ಬೀಳುವವರು ಆಗಿದ್ದೀವಿ ಎಂದು, ಆಗ ಅವರ ಖುಷಿಯೆಲ್ಲ ಹೊರಟು ಹೋಗುತ್ತದೆ.
ಖುಷಿ
ದೇವತೆಗಳಂತೂ ಸದಾ ಕಾಲ ಖುಷಿಯಲ್ಲಿ ಇರ್ತಾರೆ. ಅವರಿಗೆ ಈ ಮಾತು ಗೊತ್ತೇ ಇರೋದಿಲ್ಲ, ನಾವು ಮುಂದಿನ ಜನ್ಮಗಳಲ್ಲಿ ಕೆಳಗೆ ಬೀಳುತ್ತಾ ಹೋಗ್ತೀವಿ ಎನ್ನುವುದು. ಅಥವಾ ಮುಂದೆ 21 ಜನ್ಮಗಳ ನಂತರ ನರಕದ ಪ್ರಪಂಚ ಬರುತ್ತೆ ಮತ್ತು ನಾವಲ್ಲಿ ಬಹಳ ದುಃಖಿತರಾಗ್ತೀವಿ. ಈ ಮಾತಿನ ಬಗ್ಗೆಯೂ ಅವರಿಗೆ ಗೊತ್ತಿರೋದಿಲ್ಲ.
ಲಕ್ಷ್ಮೀ ನಾರಾಯಣರು ಏನು ಸ್ವರ್ಗದ ಮಾಲೀಕರಾಗಿ ಹೋಗಿದ್ದಾರೆ ಅವರನ್ನು ಎಂದು ಯಾರು ಕೇಳಲೇ ಇಲ್ಲ.
ತಂದೆನೇ ಬಂದು ಜ್ಞಾನವನ್ನು ಕೊಡ್ತಾರೆ, ಸಂಗಮದಲ್ಲಿ ಬಂದು ಜ್ಞಾನವನ್ನು ಕೊಡ್ತಾರೆ ಮತ್ತು ಎಲ್ಲರಿಗೆ ಸದ್ಗತಿಯನ್ನು ಕೊಡ್ತಾರೆ. ಓದುವುದರಿಂದ ಸದ್ಗತಿ ಉಂಟಾಗುತ್ತದೆ. ಇದರಲ್ಲಿ ನಂಬರಿಗೆ ಅನುಸಾರವಾಗಿ ಓದುವವರು ಇದ್ದಾರೆ. ಇದು ಬೇಹದ್ದಿನ ವಿದ್ಯೆ ಆಗಿದೆ.
ಗತಿ ಸದ್ಗತಿ ಮುಕ್ತಿ ಜೀವನ್ ಮುಕ್ತಿ ಹೋಗಿ.
ಇದರಿಂದ ಗತಿ ಸದ್ಗತಿ ಮುಕ್ತಿ ಜೀವನ್ ಮುಕ್ತಿ ಆಗತ್ತೆ. ಉಳಿದಂತೆ ಲಕ್ಷಾಂತರ ವರ್ಷಗಳ ಮಾತೇನಾಗಿಲ್ಲ. ನೀವು ಎಷ್ಟೊಂದು
ತಿಳಿಸಿಕೊಡ್ತೀರಾ?
ನೀವು ಯಾರಿಗೆಲ್ಲ ಜ್ಞಾನವನ್ನು ಹೇಳ್ತೀರಾ? ಅವರು ನಿಮ್ಮ ಪ್ರಜೆಗಳು ಆಗ್ತಾ ಹೋಗ್ತಾರೆ. ಏನು ಯಾರಿಗೆಲ್ಲ ನೀವು ಜ್ಞಾನವನ್ನು ಹೇಳ್ತೀರಾ? ಅವರು ಒಂದು ಬಾರಿ ತಲೆ ದೂಗಿದರೆ ಮಾತನ್ನು ಒಪ್ಪಿಕೊಂಡರೆ ಆಗ ಅವರು ನಿಮಗೆ ಏನಾಗ್ತಾರೆ? ನಿಮ್ಮ ಪ್ರಜೆಗಳು ಆಗ್ತಾರೆ.
ಉಳಿದಂತೆ ಗಾಯನವಿದೆ, ಕೋಟಿಯಲ್ಲಿ ಕೆಲವರು ನನ್ನನ್ನು ತಿಳಿದುಕೊಂಡಿದ್ದಾರೆ.
ಜಾನ್ನೆ ವಾಲೆ ಕೋಟೋ ಮೇ ಕೋಯ್ ಮುಜೆ ಪ್ರಾಪ್ತ ಕರ್ತೀ.
ಮತ್ತು ಕೋಟಿಯಲ್ಲಿ ಕೆಲವರು ಯಾರು ನನ್ನನ್ನು ತಿಳಿದುಕೊಂಡಿದ್ದಾರೆ ಅವರು ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ ಪಡೆದುಕೊಳ್ತಾರೆ. ನಾಲ್ಕು ನೂರು ಐದು ನೂರು ಕೋಟಿ ಎಷ್ಟು ಇದ್ದಾರೆ ಎಲ್ಲರೂ ಏನು ನನ್ನನ್ನು ತಿಳಿದುಕೊಂಡಿಲ್ಲ. ಸತ್ಯಯುಗದ ಆದಿಯಲ್ಲಿ ದೇವತೆಗಳು ಇದ್ರು.
ಬಾಕಿ ಸತ್ಯುಗ ಆದಿಗೆ ದೇವತಾಯಿ ಕಹಾಗೆ
ಉಳಿದ ಸತ್ಯಯುಗದ ಆದಿಯ ದೇವತೆಗಳು ಎಲ್ಲಿಗೆ ಹೋದ್ರು? ಈ ವಿಚಾರ ಯಾರದ್ದಾದ್ರೂ ಮನಸ್ಸಿನಲ್ಲಿ ಬರೋದೇ ಇಲ್ಲ. ಕೆಲವರ ಬುದ್ಧಿಯಲ್ಲಿ 40,000 ವರ್ಷದ ನಂತರ ತಂದೆ ಬರ್ತಾರೆ ಈ ಮಾತು ಕುಳಿತುಕೊಂಡಿದೆ. ಈಗ ನೀವು ತಿಳಿಸಿ ಹೇಳ್ತೀರಾ, ನೀವು ಶ್ರೀಮಠದ ಅನುಸಾರವಾಗಿ ಯೋಗಬಲದಿಂದ ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀರಾ. ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಈಗ ಇವರುಗಳು ಯಾರಿಂದ ಈ ರಾಜ್ಯವನ್ನು ಗೆದ್ದುಕೊಂಡ್ರು? ತೋರಿಸಲಾಗುತ್ತೆ ಅಸುರರು ಮತ್ತು ದೇವತೆಗಳ ಮಧ್ಯೆ ಯುದ್ಧ ನಡೆಯಿತು. ಆದರೆ ವಾಸ್ತವದಲ್ಲಿ ಇದು ಯುದ್ಧದ ಮಾತಾಗಿಲ್ಲ.
ಈ ಪದ ತೋ ಪಢಾಯಿ ಸೇ ಮಿಲ್ತಾ ಹೈ.
ಈ ಪದವಿಯಂತೂ ವಿದ್ಯೆಯಿಂದ ಸಿಗುತ್ತೆ.
ಭಗವಾನ್ ಆತನ್ ಲಡಾಯಿ ಲಡನಾ ನೈ ಸಿಖಾತಿ.
ಭಗವಂತ ಬಂದು ಯುದ್ಧ ಮಾಡುವುದನ್ನು ಕಲಿಸೋದಿಲ್ಲ. ಕಲ್ಲು ಬುದ್ಧಿಯವರು ಆಗಿದ್ದಾರೆ.
ಗೀತಾನೆ ಕ್ಯಾಲಿಸಿದ ಭಗವಾನ್ ಆತನ್ ಮಹಾಭಾರಿ ಮಹಾಭಾರತ ಲಡಾಯಿ ಕರ್ವಾಯಿ.
ಗೀತೆಯಲ್ಲಿ ಏನ್ ಬರೆದಿದ್ದಾರೆ? ಭಗವಂತ ಬಂದು ಮಹಾಭಾರಿ ಮಹಾಭಾರತ ಯುದ್ಧವನ್ನು ಮಾಡಿಸಿದ್ರು. ಈಗ ಭಗವಂತ ಬಂದು ಯುದ್ಧವನ್ನು ಮಾಡಿಸ್ತಾರಾ?
ಯಾವುದೇ ತಂದೆ ತಮ್ಮ ಮಕ್ಕಳಿಂದ ಯುದ್ಧವನ್ನು ಮಾಡಿಸುತ್ತಾರಾ?
ಆದ್ದರಿಂದ ನಾನು ಬಂದು ತಿಳಿಸಿ ಹೇಳ್ತೀನಿ. ಎಲ್ಲಿಯ ಆ ಸ್ವರ್ಗದ ಖುಷಿ ಮತ್ತು ಎಲ್ಲಿಯ ಈ ನರಕದ ದುಃಖ? ಸತ್ಯಯುಗಕ್ಕೆ ಕರೆಯಲಾಗುತ್ತದೆ ಸುಖಧಾಮ. ನೀವು ತಿಳಿದುಕೊಳ್ಳುತ್ತೀರಾ, 5,000 ವರ್ಷಕ್ಕಿಂತ ಮೊದಲು ನಾವು ಸುಖಧಾಮದಲ್ಲಿ ಇದ್ದೆವು. ಎಷ್ಟೊಂದು ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಈ ರೀತಿಯಾಗಿ ನೀವು ಹೇಳಬೇಡಿ, ಶಾಸ್ತ್ರಗಳನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ಎಂದು. ಈ ರೀತಿಯಾಗಿ ನೀವು ಹೇಳಿದ್ರೆ ಕೋಪ ಮಾಡ್ಕೊಂಡ್ ಬಿಡ್ತಾರೆ. ಹೀಗೆ ಹೇಳಿ ನಾವಂತೂ 63 ಜನ್ಮ ಶಾಸ್ತ್ರಗಳನ್ನು ಓದಿದೀವಿ. ನಾವು ಶಾಸ್ತ್ರಗಳನ್ನು ಏಕೆ ಒಪ್ಪಿಕೊಳ್ಳೋದಿಲ್ಲ?
ಶಾಸ್ತ್ರ ಕಬ್ಬಕ್ಕೆ ಶುರು
ಶಾಸ್ತ್ರ ಎಂದಿನಿಂದ ಶುರುವಾಯಿತು ಎಂದು ನಿಮಗೆ ಗೊತ್ತಿದೆಯಾ? ನಮಗಂತೂ ಗೊತ್ತಿದೆ ಈ ಶಾಸ್ತ್ರಗಳು ಎಂದಿನಿಂದ ಶುರುವಾಯಿತು ಎಂದು. ಈ ಓದು ಬರಹ ಎಂದಿನಿಂದ ಪ್ರಾರಂಭ ಆಯ್ತು?
ಈ ಹಿಸ್ಟ್ರಿ ಜಿಯೋಗ್ರಫಿ ಇತಿಹಾಸ ಭೂಗೋಳ ಎಂದಿನಿಂದ ತಯಾರಾಯ್ತು?
ಇದು 2,500 ವರ್ಷದ ಹಿಸ್ಟ್ರಿ ಆಗಿದೆ. ಮೊದಲ ನಂಬರಿನದ್ದಾಗಿದೆ ಗೀತೆ, ತಾಯಿ ಮತ್ತು ತಂದೆ.
ಬಾಕಿ
ಉಳಿದದ್ದೆಲ್ಲ ಅದರ ರಚನೆ, ಮಕ್ಕಳು ಮರಿಗಳು.
ಕುರಾನ್ ಬೈಬಲ್ ಧರ್ಮಪದ,
ಅದು ಕುರಾನ್ ಆಗಿರಬಹುದು ಬೈಬಲ್ ಆಗಿರಬಹುದು ಧರ್ಮಪದನೇ ಆಗಿರಬಹುದು.
ಜೈ ಗುರು ಗ್ರಂಥ ಸಾಹೇಬ್ ಹೋ, ಈ ಸಬ್ ಗೀತಾ ಕೆ ಬಾಲ ಬಚ್ಚಿ.
ಅದು ಗುರು ಗ್ರಂಥ ಸಾಹೇಬನೇ ಆಗಿರಬಹುದು, ಇವೆಲ್ಲ ಗೀತೆಯ ಮಕ್ಕಳು.
ಅದು ತುಮಾರಿ ಯುದ್ಧ ಪಾಂಚ್ ವಿಕಾರ ರೂಪಿ ಆರಂಭಿಸಿ.
ಈಗ 5 ವಿಕಾರ ರೂಪದ ರಾವಣನೊಡನೆ ನಿಮ್ಮ ಯುದ್ಧ ಆಗಿದೆ.
ಅಹಿಂಸಕ ದೇವಿ ದೇವತಾ ಧರ್ಮ ಕಾಕೆ ಹೆಂಗೆ?
ನಿಮ್ಮನ್ನು ಅಹಿಂಸಕ ದೇವಿ ದೇವತಾ ಧರ್ಮದವರು ಎಂದು ಕರೆಯಲಾಗುತ್ತದೆ. 20 ಅಕ್ಟೋಬರ್ 68 ವಾಣಿಯ 2ನೇ ಪುಟ.
ಡಬಲ್ ಅಹಿಂಸಕ ಬಂದಿ ಆಗ್ತೀವಿ.
ನೀವು ಡಬಲ್ 2ರಷ್ಟು ಅಹಿಂಸಕರು ಆಗ್ತೀರಾ.
ಡಬಲ್ ಅಹಿಂಸಕ
ಏನು? ಡಬಲ್ ಅಹಿಂಸಕರು ಹೇಗೆ?
ಖೂನ್ ಖರಾಬಿ ಕಿ ಹಿಂಸಾ ಕರ್ತೇ ಹೋ ಔರ್ ನಾ ಕಾಮ್ ವಿಕಾರ್ ಕಿ ಕ್ರೋಧ ವಿಕಾರ್ ಕಿ ಹಿಂಸಾ ಕರ್ತೇ.
ಒಂದು ನೀವು ರಕ್ತಪಾತ ಪಕ್ಷಪಾತದ ಹಿಂಸೆಯನ್ನು ಮಾಡೋದಿಲ್ಲ ಮತ್ತು ಕಾಮ ವಿಕಾರದ ಕ್ರೋಧ ವಿಕಾರದ ಹಿಂಸೆಯನ್ನು ಮಾಡೋದಿಲ್ಲ. ಅತ್ಯಂತ ತೀವ್ರವಾದ ಹಿಂಸೆಯಾಗಿದೆ ಕಾಮ ವಿಕಾರದ್ದು. ಗಾಂಧಿ ಕೂಡ ಗಾಯನ ಮಾಡ್ತಾ ಇದ್ರು ಪತಿತ ಪಾವನ ಸೀತಾರಾಮ. ಎಲ್ಲರೂ ಒಬ್ಬ ಭಗವಂತನ ಭಕ್ತರಾಗಿದ್ದಾರೆ. ಅವರು ಎಲ್ಲರಿಗೂ ಶೃಂಗಾರ ಮಾಡಲು ಬರ್ತಾರೆ. ತಂದೆ ಕುಳಿತುಕೊಂಡು ಮಕ್ಕಳಿಗೆ ಓದಿಸ್ತಾರೆ. ಈ ರೀತಿ ಅಲ್ಲ, ಅವರು ನಮ್ಮ ಮನಸ್ಸಿನ ಒಳಗಿರೋದನ್ನ ತಿಳಿದುಕೊಂಡಿದ್ದಾರೆ. ನಮ್ಮ ಮನಸ್ಸಿನ ಒಳಗೆ ನುಸುಳಿ ಕುಳಿತಿದ್ದಾರೆ. ಈ ರೀತಿನೂ ಅಲ್ಲ, ಅವರೇ ಸುಖ ದುಃಖವನ್ನು ಕೊಡ್ತಾರೆ. ಜನರು ಏನೆಂದು ತಿಳ್ಕೊಂಡಿದ್ದಾರೆ? ಭಗವಂತನೇ ಸುಖವನ್ನು ಕೊಡ್ತಾನೆ ಮತ್ತು ಭಗವಂತನೇ ದುಃಖವನ್ನು ಕೊಡ್ತಾನೆ. ಅರೆ, ಭಗವಂತ ಪಾಠವನ್ನು ಓದಿಸ್ತಾರ ಅಥವಾ ಸುಖ ದುಃಖವನ್ನು ಕೊಡ್ತಾರ? ಪಾಠವನ್ನು ಓದಿಸ್ತಾರೆ. ಹೀಗೆ ನಡೆದುಕೊಂಡ್ರೆ ಸುಖ ಸಿಗುತ್ತೆ ಮತ್ತು ಹೀಗೆ ನಡೆದುಕೊಂಡ್ರೆ ದುಃಖ ಸಿಗುತ್ತೆ. ಭಗವಂತ ಸುಖ ದುಃಖವನ್ನು ಏನಾದ್ರೂ ಕೊಡ್ತಾರ? ಇಲ್ಲ, ತಮ್ಮ ತಮ್ಮ ಕರ್ಮದ ಅನುಸಾರವಾಗಿ ಪ್ರತಿಯೊಂದು ಆತ್ಮ ಸುಖ ಮತ್ತು ದುಃಖವನ್ನು ಅನುಭವಿಸ್ತಾರೆ. ಯಾರು ಹೀಗೆ ತಿಳಿದುಕೊಳ್ತಾರೆ ಭಗವಂತನೇ ಸುಖ ದುಃಖವನ್ನು ಕೊಡ್ತಾರೆ ಎಂದು, ಅವರಾಗಿದ್ದಾರೆ ಮಹಾಮೂರ್ಖರು. ಏನು ಈಗ ಹೀಗೆ ಯಾರಾದ್ರೂ ಹೇಳಿದ್ರೆ ಒಪ್ಪಿಕೊಳ್ಳಬೇಡಿ, ಅವರಿಗೆ ತಿಳಿಸಿ ಹೇಳಿ.
ಭಗವಾನ್ ಸುಖ
ಏನು, ಭಗವಂತ ಸುಖ ಮತ್ತು ದುಃಖವನ್ನು ಕೊಡೋದಿಲ್ಲ.
ಭಗವಾನ್ ಸುಖದೇವಿ ಬಂದ್ರೆ,
ಒಂದು ವೇಳೆ ಭಗವಂತ ದುಃಖವನ್ನು ಕೊಟ್ರೆ ಅವರಿಗೆ ಪಾಪ ಅಂಟಿಕೊಳ್ಳುತ್ತೋ ಇಲ್ವೋ?
ಭಗವಾನ್ ಪಾಪಾತ್ಮ ಕೂಯ್ ಕೇತ.
ನಂತರ ಭಗವಂತನನ್ನು ಪಾಪಾತ್ಮ ಎಂದು ಯಾರಾದ್ರೂ ಹೇಳ್ತಾರಾ?
ಭಗವಾನ್ ಪರಮಾತ್ಮ ಪಾಪಾತ್ಮ ಕೇತ.
ಭಗವಂತನಿಗಂತೂ ಪರಮಾತ್ಮ ಎಂದು ಕರೀತಾರೆ, ಪಾಪಾತ್ಮ ಎಂದು ಯಾರು ಹೇಳೋದಿಲ್ಲ. ನೋಡಿ, ಮೊದಲ ಪಾಯಿಂಟ್ ಏನು ಸರ್ವವ್ಯಾಪಿಯದ್ದಾಗಿದೆ, ಇದು ಎಷ್ಟೊಂದು ನಷ್ಟ ಉಂಟು ಮಾಡಿದೆ. ನಾನು ಎಲ್ಲರ ಒಳಗೂ ಬರುತ್ತೇನೆ, ನಾನು ಎಲ್ಲರ ಒಳಗೂ ಇದ್ದೇನೆ, ಎಲ್ಲರ ಮನಸ್ಸನ್ನು ತಿಳಿದುಕೊಂಡಿದ್ದೇನೆ. ಇಲ್ಲ, ಈ ತಪ್ಪು ಕೂಡ ಡ್ರಾಮಾದಲ್ಲಿ ನಿಶ್ಚಯ ಆಗಿದೆ. ಆದ್ರೂ ಕೂಡ ಈ ತಪ್ಪು ನಡೆಯುತ್ತೆ. ಅರ್ಧ ಕಲ್ಪ ಭಕ್ತಿ ಜಿಂದಾಬಾದ್, ಭಕ್ತಿ ಸಕ್ರಿಯ ಆಗಿರುತ್ತೆ, ಪ್ರಚಲಿತದಲ್ಲಿ ಇರುತ್ತೆ. ನಂತರ ಅರ್ಧ ಕಲ್ಪ ಜ್ಞಾನ ಜಿಂದಾಬಾದ್, ಜ್ಞಾನ ಸಕ್ರಿಯ ಆಗಿರುತ್ತೆ, ಪ್ರಚಲಿತದಲ್ಲಿ ಇರುತ್ತೆ. ಏನು, ಯಾವಾಗ ಜ್ಞಾನದಿಂದಬಾದ್ ಆಗುತ್ತೆ ಆಗ ಯಾವ ಯುಗ ಎಂದು ಕರೆಯಲಾಗುತ್ತೆ? ಸತ್ಯಯುಗ ಮತ್ತು ತ್ರೇತಾದಲ್ಲಿ ಜ್ಞಾನ ಜಿಂದಾಬಾದ್ ಮತ್ತು ಜ್ಞಾನ ಮುರ್ದಾಬಾದ್, ಜ್ಞಾನ ನಿಷ್ಕ್ರಿಯ ಮತ್ತು ಅಪ್ರಚಲಿತ ಯಾವಾಗ ಆಗುತ್ತೆ? ಭಕ್ತಿ ಮುರ್ದಾಬಾದ್ ಆಗುತ್ತದೆ ದ್ವಾಪರ ಮತ್ತು ಕಲಿಯುಗದಲ್ಲಿ, ಭಕ್ತಿ ಜಿಂದಾಬಾದ್ ಆಗುತ್ತದೆ. ಅರ್ಧ ಕಲ್ಪ ಜ್ಞಾನ ಜಿಂದಾಬಾದ್ ಆಗುತ್ತದೆ.
ಶಿವರಾತ್ರಿ
ಶಿವರಾತ್ರಿ ಎಂದು ಹೇಳ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ.
ಶಿವರಾತ್ರಿ
ಅರ್ಥ ಏನಾಗಿದೆ? ಯಾವಾಗ ಶಿವರಾತ್ರಿ ಎಂದು ಹೇಳ್ತಾರೆ, ಇದರ ಅರ್ಥ ಏನಾಗಿದೆ?
ಶಿವರಾತ್ರಿ
ಶಿವರಾತ್ರಿ ಎಂದು ಕೂಡ ಹೇಳೋದಿಲ್ಲ. ಮಹಾಶಿವರಾತ್ರಿ ಅದರ ಅರ್ಥವೇನು? ಯಾವಾಗ ಬರುತ್ತದೆ?
ಜ್ಞಾನಂದ ಕಾರಿಕಿ ರಾತ್ರಿ ಸಾರಿ ದುನಿಯಾ ಫೈಲ್ ಜಾತಿ ಹೇ ಸಬ್ ಬಾಪ್ ಆತೇ.
ಯಾವಾಗ ಅಜ್ಞಾನ ಅಂಧಕಾರದ ರಾತ್ರಿ ಇಡೀ ಪ್ರಪಂಚದಲ್ಲಿ ಹರಡಿಕೊಂಡಿರುತ್ತೆ ಆಗ ತಂದೆ ಬರ್ತಾರೆ.
ಯಾದಗಾರ ಮಹಾಶಿವರಾತ್ರಿ
ಅದರ ಸ್ಮೃತಿ ಚಿಹ್ನೆ ಆಗಿದೆ ಮಹಾಶಿವರಾತ್ರಿ. ಶ್ರೇಷ್ಠಾತಿ ಶ್ರೇಷ್ಠ, ನಂತರ ನಿಕೃಷ್ಟರಲ್ಲಿ ನಿಕೃಷ್ಟರು ಆಗ್ತಾರೆ. ಏನು, ಯಾರು ಶ್ರೇಷ್ಠಾತಿ ಶ್ರೇಷ್ಠ ಲಕ್ಷ್ಮೀ ನಾರಾಯಣರು ಸತ್ಯಯುಗದ ಆದಿಯಲ್ಲಿ ಇದ್ರು,
ಚೌರಾಸಿ ಜನ್ಮಲೇ ಕಲಿಯುಗಕ್ಕೆ ಅಂತಿಮೆ ಆಕರ್ ಕ್ಯಾ ಬನ್ ಜಾತೆ,
ಅವರು 84 ಜನ್ಮ ತಗೊಳ್ತಾ ತಗೊಳ್ತಾ ಕಲಿಯುಗದ ಅಂತ್ಯಕ್ಕೆ ತಲುಪಿದಾಗ ಏನಾಗ್ತಾರೆ? ನಿಕೃಷ್ಟರಲ್ಲಿ ನಿಕೃಷ್ಟರು ಆಗ್ತಾರೆ. ನಂತರ ಮತ್ತೆ ತಮೋ ಪ್ರಧಾನರಿಂದ ಸತ್ವ ಪ್ರಧಾನರು ಆಗ್ತಾರೆ. ಯಾರು ಪೂರ್ತಿಯಾಗಿ 84 ಜನ್ಮ ತಗೊಳ್ತಾರೆ ನಾನು ಅವರ ಶರೀರದಲ್ಲೇ ಬರ್ತೀನಿ. ಈಗ ನೀವು ಪರಿಷ್ಠ ಆಗ್ತಾ
ಇದ್ದೀರಾ. ಸಾಕ್ಷಾತ್ಕಾರ
ಅಂತಿಮ ಸಮಯದಲ್ಲಿ ಎಲ್ಲರ ರಿಸಲ್ಟ್ ನ ಫಲಿತಾಂಶದ ಸಾಕ್ಷಾತ್ಕಾರ ಆಗುತ್ತೆ. ಟ್ರಾನ್ಸ್ಫರ್ ಆಗೋದಕ್ಕೆ ಮೊದಲು ನಿಮಗೆ ಇದರ ಬಗ್ಗೆ ಗೊತ್ತಾಗುತ್ತೆ. ಏನ್ ಹೇಳ್ತಾ ಇದ್ದಾರೆ? ಈಗಿನ ಸಮಯದ ಓದಿನ ಅಂದ್ರೆ ಅಧ್ಯಯನದ ರಿಸಲ್ಟ್ ಹೊರಬರುತ್ತಾ ಇಲ್ವಾ?
ಭಗವಾನ್ ಆಕರ್ಗೆ ಪಢಾಯಿ ಪಢಾತೆ ಹೈ.
ಭಗವಂತ ಬಂದು ವಿದ್ಯೆಯನ್ನು ಓದಿಸ್ತಾರೆ.
ಸೊ ರಿಸಲ್ಟ್ ಭೀ ನಿಕಲೇಗಾ.
ಹಾಗಾಗಿ ರಿಸಲ್ಟ್ ಕೂಡ ಹೊರಬರುತ್ತೆ.
ಕೌನ್ ಮಹಾರಾಜ ಬನೇಂಗೆ?
ಯಾರು ಮಹಾರಾಜ ಆಗ್ತಾರೆ?
ಪಹಲೇ ಜನ್ಮ ಮೇ ಕೌನ್ ಮಹಾರಾಜ ಬನೇಂಗೆ?
ಮೊದಲ ಜನ್ಮದಲ್ಲಿ ಯಾರು ಮಹಾರಾಜ ಆಗ್ತಾರೆ?
ಸತ್ಯಕ್ಕೆ ದೂಸರೆ ಜನ್ಮ ಮೇ ಕೌನ್ ಮಹಾರಾಜ ಬನೇಂಗೆ?
ಸತ್ಯಯುಗದ ಎರಡನೇ ಜನ್ಮದಲ್ಲಿ ಯಾರು ಮಹಾರಾಜ ಆಗ್ತಾರೆ?
ತೀಸರೇ ಚೌಥೇ ಪಾಂಚವೇ ಛಠೇ ಸಾತವೇ.
ಮೂರನೇ ನಾಲ್ಕನೇ ಐದನೇ ಆರನೇ ಏಳನೇ ಜನ್ಮ.
ನಾರಾಯಣಕ್ಕೆ ಭೀ ಡೈನಾಸ್ಟಿ ಹುಟ್ಟಿ.
ನಾರಾಯಣನದ್ದು ಡೈನಾಸ್ಟಿ ವಂಶಾವಳಿ ಇರುತ್ತದೆ.
ನಾರಾಯಣ ಕಾವಿ ಕೈ ಜನ್ಮ ತನಕ ರಾಜ್ಯ ಚಲತಾ ಹೈ.
ಏನು, ನಾರಾಯಣನದ್ದು ಕೂಡ ಎಷ್ಟೋ ಜನ್ಮಗಳವರೆಗೆ ರಾಜ್ಯಭಾರ ನಡೆಯುತ್ತದೆ.
ನಾರಾಯಣ ಜಿ ಫಸ್ಟ್, ನಾರಾಯಣ ಜಿ ಸೆಕೆಂಡ್, ನಾರಾಯಣ ಜಿ ಫೋರ್ತ್.
ಆದ್ದರಿಂದ ಹೀಗೆ ಹೇಳ್ತಾರೆ, ನಾರಾಯಣ ದ ಫಸ್ಟ್, ನಾರಾಯಣ ದ ಸೆಕೆಂಡ್, ನಾರಾಯಣ ದ ಫೋರ್ತ್.
ಕಿಂಗ್ ಎಡ್ವರ್ಡ್ ಫಸ್ಟ್, ಕಿಂಗ್ ಎಡ್ವರ್ಡ್ ಸೆಕೆಂಡ್, ಥರ್ಡ್, ಫೋರ್ತ್.
ಯಾವ ರೀತಿಯಲ್ಲಿ ಬ್ರಿಟಿಷರಲ್ಲಿ ನಡೀತು, ಕಿಂಗ್ ಎಡ್ವರ್ಡ್ ಫಸ್ಟ್, ಕಿಂಗ್ ಎಡ್ವರ್ಡ್ ಸೆಕೆಂಡ್, ಥರ್ಡ್, ಫೋರ್ತ್. ಪೋಪ್ ನವರದ್ದು ನಂಬರ್ ಅನುಸಾರವಾಗಿ ಇರುತ್ತೆ.
ನಂಬರ್ ನಿಕಲೇಂಗೆ ಫಸ್ಟ್ ನಂಬರ್ ನಾರಾಯಣ ಕೌಂಟ್, ಸೆಕೆಂಡ್ ನಂಬರ್ ನಾರಾಯಣ ಕೌಂಟ್.
ಹಾಗೆಯೇ ನಿಮ್ಮ ನಂಬರ್ ಕೂಡ ಹೊರಬರುತ್ತೆ. ಫಸ್ಟ್ ನಂಬರ್ ನಾರಾಯಣ ಯಾರು, ಸೆಕೆಂಡ್ ನಂಬರ್ ನಾರಾಯಣ ಯಾರು. ನಂತರ ನಾರಾಯಣನ ಜೊತೆಯಲ್ಲಿ ಯಾರಿರ್ತಾರೆ?
ಲಕ್ಷ್ಮೀ.
ಲಕ್ಷ್ಮಿ ಅದು ಕೂಡ ಗೊತ್ತಾಗುತ್ತೆ.
ಲಕ್ಷ್ಮಿ ಕೌನ್ ಬನೇಗಾ?
ಮೊದಲ ಜನ್ಮದಲ್ಲಿ ಯಾರು ಲಕ್ಷ್ಮಿ ಆಗ್ತಾರೆ?
ಲಕ್ಷ್ಮಿ ಕೌನ್ ಬನೇಗಿ?
ಎರಡನೇ ಜನ್ಮದಲ್ಲಿ ಲಕ್ಷ್ಮಿ ಯಾರಾಗ್ತಾಳೆ? ಮೂರನೇ ಜನ್ಮದಲ್ಲಿ ಯಾರು ಲಕ್ಷ್ಮಿ ಆಗ್ತಾಳೆ?
ನಾರಾಯಣ
ನಾರಾಯಣನ ಪಾತ್ರದ ಡಿಕ್ಲೇರ್ ಪ್ರಕಟ ಆಗುತ್ತದೆ ಎಂದಾದರೆ ಲಕ್ಷ್ಮಿಯ ಪಾತ್ರವು ಪ್ರಕಟ ಆಗುತ್ತದೆ. ನಂತರ ಲಕ್ಷ್ಮೀ ನಾರಾಯಣರ ಕೆಳಗೆ ಬೇರೆಯವರು ಇರ್ತಾರಾ ಅಥವಾ ಲಕ್ಷ್ಮೀ ನಾರಾಯಣ ಮಾತ್ರ ಇರ್ತಾರಾ? ದೊಡ್ಡ ರಾಜಧಾನಿಯೇ ತಯಾರಾಗುತ್ತೆ.
ರಾಜಧಾನಿ ಛೋಟೆ ಬಡೆ ಊಚಿ ಕುರ್ಸಿ ನೀಚಿ ಕುರ್ಸಿ ಸಬ್ ತರಹ ಕಿ ಹೋತಿ ಹೈ ನಾ ತದ್ ಸಬ್ ಪ್ರತ್ಯಕ್ಷ.
ಹಾಗಾಗಿ ರಾಜಧಾನಿಯಲ್ಲಿ ಚಿಕ್ಕವರು ದೊಡ್ಡವರು ಉನ್ನತ ಸ್ಥಾನ ಕೆಳಗಿನ ಸ್ಥಾನ ಎಲ್ಲಾ ತರಹದ ಪದವಿ ಇರುತ್ತೆ ಅಲ್ವಾ? ಹಾಗೆ ಎಲ್ಲರೂ ಪ್ರತ್ಯಕ್ಷ ಆಗ್ತಾರೆ. ಅಷ್ಟ ದೇವತೆಯರನ್ನು ಎಷ್ಟೊಂದು ವರ್ಣಿಸಲಾಗುತ್ತದೆ? ನವ ದುರ್ಗೆಯರನ್ನು ಎಷ್ಟೊಂದು ವರ್ಣಿಸಲಾಗುತ್ತದೆ?
ದುರ್ಗಾ ಪೂಜೆ ಹೋಗ್ತಾರ?
ದುರ್ಗಾ ಪೂಜೆ ನಡೆಯುತ್ತೆ ಅಲ್ವಾ?
ಪದ್ಧತಿ ಕ್ಲಿಯರ್.
ಹಾಗಾಗಿ ಎಲ್ಲ ಪದವಿಗಳು ಡಿಕ್ಲೇರ್ ಆಗುತ್ತೆ. 108 ಮಾಲೆಯನ್ನು ಎಲ್ಲರೂ ಜಪ ಮಾಡ್ತಾರೆ.
ಹಿಂದೂ ಸುಮರ್ತಿ, ಮುಸ್ಲಿಂ ಸುಮರ್ತಿ, ಬೌದ್ಧ, ಪಾರ್ಸಿ ಮಾಲಾ ಸುಮರ್ತಿ.
ಹಿಂದೂಗಳು ಜಪ ಮಾಡ್ತಾರೆ, ಮುಸಲ್ಮಾನರು ಸ್ಮರಣೆ ಮಾಡ್ತಾರೆ, ಬೌದ್ಧಿ ಪಾರ್ಸಿಗಳು ಮಾಲೆಯನ್ನು ಜಪಿಸ್ತಾರೆ.
ಈ ಮಾಲಾ ಮೇ ಪದ ಹೈ, ಪಹಲಾ ಮಾತಾ, ದೂಸರಾ ಮಾತಾ, ತೀಸರಾ ಮಾತಾ, ಚೌಥಾ, ಪಾಂಚವಾ, ಆಠವಾ, ದಸವಾ, ಬಾರವಾ, ಈ ಸಬ ಪದ ಹೈ ಆತ್ಮಕ್ಕೆ.
ಇದು ಮಾಲೆಯಲ್ಲಿ ಪದವಿ ಆಗಿದೆ. ಮೊದಲ ಮಣಿ, ಎರಡನೆಯ ಮಣಿ, ಮೂರನೆಯ ಮಣಿ, ನಾಲ್ಕನೆಯ, ಐದನೆಯ, ಎಂಟನೆಯ, ಹತ್ತನೆಯ, ಹನ್ನೆರಡನೆಯ ಮಣಿ, ಇದೆಲ್ಲವೂ ಆತ್ಮದ ಪದವಿ ಆಗಿದೆ. ಯಾರು ಎಷ್ಟು ಪಾಠವನ್ನು ಅಭ್ಯಾಸ ಮಾಡಿರ್ತಾರೆ ಅಷ್ಟೇನೆ ಅವರಿಗೆ ಉನ್ನತ ಪದವಿ ಸಿಗುತ್ತೆ.
ಅರೆ ಭಗವಾನ್
ಅರೆ ಭಗವಂತ ಬಂದು ಶಿಕ್ಷಣವನ್ನು ಕೊಡ್ತಾರೆ, ಹಾಗಾದ್ರೆ ರಿಸಲ್ಟ್ ಫಲಿತಾಂಶ ಪ್ರಕಟ ಆಗೋದಿಲ್ವಾ? ರಿಸಲ್ಟ್ ಕೂಡ ಪ್ರಕಟ ಆಗುತ್ತೆ. ಆದ್ರಿಂದ ಇವರ ರಾಜಧಾನಿ ಇತ್ತು.
ರಾಮಚಂದ್ರಕ್ಕೆ ರಾಜಧಾನಿ
ರಾಮಚಂದ್ರನದ್ದು ಕೂಡ ತ್ರೇತಾದಲ್ಲಿ ರಾಜಧಾನಿ ಇತ್ತು. ಸತ್ಯಯುಗದಲ್ಲಿ ಎಂಟು ಜನ್ಮಗಳು, ಅದರಂತೆ ಎಂಟು ಜನ್ಮಗಳಲ್ಲಿ ಎಂಟು ನಾರಾಯಣರು. ತ್ರೇತಾದಲ್ಲಿ ಹದಿಮೂರು ಜನ್ಮಗಳು, ಹದಿಮೂರು ಜನ್ಮಗಳಲ್ಲಿ ಎಷ್ಟು ಜನ ರಾಮ ಇರ್ತಾರೆ? ಹದಿಮೂರು ರಾಮರ ವಂಶಾಡಳಿತ ನಡೆಯುತ್ತೆ.
ರಾಜಧಾನಿ ಸ್ಥಾಪನೆ
ನೀವು ತಿಳಿದುಕೊಂಡಿದ್ದೀರಾ? ಸಂಗಮದಲ್ಲಿ ರಾಜಧಾನಿ ಸ್ಥಾಪನೆ ಆಗುತ್ತೆ.
ನೀವೆಲ್ಲರೂ ದತ್ತು ಮಕ್ಕಳು ಆಗಿದ್ದೀರಾ.
ಬ್ರಾಹ್ಮಣ ದ್ವಾರಾ ಈ ಬಾತೆ ಸ್ಥಾಪನೆ ಕರ್ತಿ.
ಬ್ರಾಹ್ಮಣರ ಮೂಲಕವೇ ತಂದೆ ಸ್ಥಾಪನೆ ಮಾಡ್ತಾರೆ. ನೀವು ಜುಟ್ಟಿನ ಬ್ರಾಹ್ಮಣರು ಆಗಿದ್ದೀರಾ? ಏನ್ ಹೇಳ್ತಾ ಇದ್ದಾರೆ?
ಬ್ರಾಹ್ಮಣ
ನೀವು ಕೆಳಗಿನ ಶ್ರೇಣಿಯ ಬ್ರಾಹ್ಮಣರು ಆಗಿಲ್ಲ, ಯಾವ ರೀತಿಯ ಬ್ರಾಹ್ಮಣ ಆಗಿದ್ದೀರಾ?
ಬ್ರಾಹ್ಮಣ ಚೋಟಿ ಮಾಡಿ
ಜುಟ್ಟಿನ ಬ್ರಾಹ್ಮಣರು. ಜುಟ್ಟು ಅಂತಂದ್ರೆ
ಪಹಾಡಿಗೆ ಚೋಟಿ ಹೋಗಿ.
ಯಾವ ರೀತಿಯಲ್ಲಿ ಪರ್ವತದ ಶಿಖರ ಇರುತ್ತೆ.
ಬ್ರಾಹ್ಮಣ ಚೋಟಿಗೆ ಯಾವ್ದಾರೆ.
ನೀವು ಬ್ರಾಹ್ಮಣರಲ್ಲೇ ಈ ಜುಟ್ಟಿನ ಸ್ಮರಣೆ ಇದೆ.
ಚೋಟಿ
ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಎತ್ತರವಾದ ಶಿಖರ ಎಲ್ಲಿದೆ? ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ಮೌಂಟ್ ಎವರೆಸ್ಟ್. ಸರಿ, ಅದು ಯಾವ ದೇಶದಲ್ಲಿ ಇದೆ? ನೇಪಾಳದಲ್ಲೇ ಆ ಶಿಖರ ಇದೆ. ಹಾಗಾದ್ರೆ ಆ ಶಿಖರದ ನಂಬರ್ ತಗೊಳ್ಳಿ. ಯಾವ ಹೆಸರಾಗಿದೆ? ಎವರ್ಗೀಸ್ಟ್. ಎವರೆಸ್ಟ್
ಪೂರ್ವೀ ಸಭ್ಯತಾ ಸ್ಥಾಪನೆ ವ್ಯಕ್ತಿ ಕೌನ್ ಹುಗಾರ ಎವರೆಸ್ಟ್ ಚೋಟಿ ಬನ್ನಿ.
ಪ್ರಪಂಚದಲ್ಲೇ ಶ್ರೇಷ್ಠಾತಿಶ್ರೇಷ್ಠ ಪೂರ್ವಿ ಸಭ್ಯತೆಯನ್ನು ಸ್ಥಾಪನೆ ಮಾಡುವಂತವರು ಆ ವ್ಯಕ್ತಿ ಯಾರಾದ್ರೂ, ಅವರ ಸ್ಮರಣಾರ್ಥವಾಗಿ ಆ ಎವರೆಸ್ಟ್ ಶಿಖರ ನಿರ್ಮಾಣ ಆಗಿದೆ.
ಬ್ರಾಹ್ಮಣ ಚೋಟಿ ಹೋ.
ಹಾಗಾಗಿ ನೀವೆಲ್ಲರೂ ದತ್ತು ಮಕ್ಕಳು ಆಗಿದ್ದೀರಾ, ಜುಟ್ಟಿನ ಬ್ರಾಹ್ಮಣರು ಆಗಿದ್ದೀರಾ.
ಈ ವಿರಾಟ ರೂಪದ ಚಿತ್ರ ಏನಾ?
ಈ ವಿರಾಟ ರೂಪದ ಚಿತ್ರ ಇದೆ ಅಲ್ವಾ?
ಪರಂತು ಭಕ್ತಿ ಮಾರ್ಗದಷ್ಟು ರಾಮ ಚಿತ್ರ ಬಂದವು.
ಆದರೆ ಆ ಭಕ್ತಿ ಮಾರ್ಗದಲ್ಲಂತೂ ರಾಂಗ್ ತಪ್ಪಾದ ಚಿತ್ರವನ್ನು ರಚಿಸಲಾಗಿದೆ.
ಶಿವಕಾವಿ ಚಿತ್ರ,
ಏಕೆಂದರೆ ಅದರಲ್ಲಿ ಶಿವನ ಚಿತ್ರವೂ ಕೂಡ ಇಲ್ಲ.
ಪ್ರಜಾಪಿತ ಬ್ರಹ್ಮಕಾವಿ ಚಿತ್ರ
ಮತ್ತು ಪ್ರಜಾಪಿತ ಬ್ರಹ್ಮನ ಚಿತ್ರವೂ ಇಲ್ಲ.
ಬ್ರಾಹ್ಮಣ
ಮತ್ತು ಬ್ರಾಹ್ಮಣರನ್ನು ಅದರಲ್ಲಿ ತೋರಿಸಿಲ್ಲ.
ಭಕ್ತಿ ಮಾರ್ಗ ವಿರಾಟ ರೂಪದ ಚಿತ್ರ ಬನಾಯ.
ಭಕ್ತಿ ಮಾರ್ಗದಲ್ಲಿ ಯಾವ ವಿರಾಟ ರೂಪದ ಚಿತ್ರವನ್ನು ರಚಿಸಿದ್ದಾರೆ? ಅದರಲ್ಲಿ ಮಸ್ತಕದಲ್ಲಿ ಹಣೆಯಲ್ಲಿ ದೇವತೆಗಳನ್ನು ತೋರಿಸಲಾಗಿದೆ. ಭುಜಗಳಲ್ಲಿ ಮತ್ತು ಎದೆಯ ಭಾಗದಲ್ಲಿ ಕ್ಷತ್ರಿಯರನ್ನು ತೋರಿಸಿದ್ದಾರೆ. ಹೊಟ್ಟೆ ಮತ್ತು ತೊಡೆಯ ಭಾಗದಲ್ಲಿ ವೈಶ್ಯರನ್ನು ತೋರಿಸಲಾಗಿದೆ. ಮತ್ತು ಕಾಲಿನಲ್ಲಿ ಶೂದ್ರರನ್ನು ತೋರಿಸಿದ್ದಾರೆ.
ಬ್ರಾಹ್ಮಣ
ಆದರೆ ಬ್ರಾಹ್ಮಣರನ್ನು ತೋರಿಸಿಲ್ಲ.
ಪ್ರಜಾಪಿತ ಬ್ರಹ್ಮ
ಬ್ರಾಹ್ಮಣರ ತಂದೆ ಪ್ರಜಾಪಿತ ಬ್ರಹ್ಮನನ್ನು ತೋರಿಸಲಾಗಿಲ್ಲ. ಮತ್ತು ಶಿವಬಾಬಾ ಅವರನ್ನು ತೋರಿಸಿಲ್ಲ.
ಚಿತ್ರ
ಹಾಗಾಗಿ ಆ ಚಿತ್ರನೇ ರಾಂಗ್ ತಪ್ಪಾಗಿದೆ. ತಂದೆ ಈ ಸಮಯದಲ್ಲಿ ಬಂದು ನಿಮಗೆ ರೈಟ್ ಸರಿಯಾದ ಮಾತನ್ನು ಹೇಳ್ತಾರೆ.
ಬ್ರಾಹ್ಮಣ ಸಂಪ್ರದಾಯ ದೈವಿ ಸಂಪ್ರದಾಯ.
ಈ ಸಮಯದಲ್ಲಿ ನೀವು ಬ್ರಾಹ್ಮಣ ಸಂಪ್ರದಾಯದವರು ಆಗಿದ್ದೀರಾ, ದೈವಿ ಸಂಪ್ರದಾಯದವರು ಆಗಿದ್ದೀರಾ?
ಸರ್ನೇಮ್ ಬ್ರಾಹ್ಮಣ.
ನಿಮ್ಮ ಸರ್ನೇಮ್ ಉಪನಾಮ ಆಗಿದೆ ಬ್ರಾಹ್ಮಣ.
ದೇವತಾ ಭಕ್ತಿ.
ನಂತರ ನೀವು ದೇವತೆಗಳು ಆಗ್ತೀರಾ?
ದೇವತಾ ಬಂದ್ಯಾ.
ತಂದೆ ಬಂದು ಈ ಜ್ಞಾನವನ್ನು ಕೊಡ್ತಾರೆ, ಅದರಿಂದ ನೀವು ದೇವತೆಗಳು
ಆಗ್ತೀರಾ.
ಈ ವಿಷಯಗಳನ್ನು ನೀವು ಈಗ ತಿಳಿದುಕೊಳ್ತೀರಾ. ಈ ಮಾತನ್ನು ಕೂಡ ತಿಳಿದುಕೊಳ್ತೀರಾ. ಈಗ ನಾವು ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ಎಲ್ಲಿಗೆ ಹೋಗಬೇಕಾಗಿದೆ? ಮನೆ ಎಲ್ಲಿದೆ? ಇಲ್ಲಿಂದ ನೀವೆದ್ದು ಹೊರಗೆ ಹೋಗ್ತೀರಾ ಊಟವನ್ನು ಮಾಡಲು. ಅದು ಮನೆ ಆಗಿದೆಯಾ? ಯಾವುದು ಮನೆ ಆಗಿದೆ?
ಶರೀರ ಕಾ ಘರ್ ಹೈ, ಐಸೆ ಈ ಆತ್ಮಾ ಕಾ ಭೀ ಘರ್ ಹೈ ಬ್ರಹ್ಮಲೋಕ.
ಹೇಗೆ ಶರೀರದ ಮನೆ ಇದೆ ಹಾಗೆಯೇ ಆತ್ಮದ್ದು ಮನೆ ಇದೆ ಬ್ರಹ್ಮಲೋಕ.
ಪರಮ ಧಾಮ ಶಾಂತಿ ಧಾಮ ಸೂರಜ್ ಶಾಂತಿ ತಾರೋ ಕಿ ದುನಿಯಾ ಸೇ ಭೀ
ಪರಂಧಾಮ ಶಾಂತಿ ಧಾಮ ಸೂರ್ಯ ಚಂದ್ರ ನಕ್ಷತ್ರಗಳ ಲೋಕವನ್ನು ಮೀರಿ ಮೇಲಿನ ಸ್ಥಾನ.
ಬಿಂದು ಬಿಂದು ಆತ್ಮನೇ ಸಾಧಿ ಕಟ್ಟಿದೆ ಈ ಪ್ರತಿ.
ಅಲ್ಲಿ ಬಿಂದು ಬಿಂದು ಆತ್ಮಗಳು ಎಲ್ಲರೂ ಒಟ್ಟಿಗೆ ವಾಸ ಮಾಡ್ತಾರೆ.
ಧೀರೆ ಧೀರೆ ಆತ್ಮ ಉತ್ತರಿಸಿ
ನಿಧಾನವಾಗಿ ಆತ್ಮಗಳು ಕೆಳಗೆ ಇಳಿತಾ ಇರ್ತಾರೆ. ಈ ಸೃಷ್ಟಿಯಲ್ಲಿ ಜನ್ಮ ತಗೊಳ್ತಾ ಇರ್ತಾರೆ. ಈ ಕಾರಣದಿಂದ ಪ್ರಪಂಚದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಆದ್ರಿಂದ ನೋಡಿ, ನಿಮಗೆ ಈಗ ಗೊತ್ತಾಗಿದೆ ಮನೆಗೆ ಹಿಂತಿರುಗಿ ಹೋಗ್ಬೇಕಾಗಿದೆ. ಹಳೆಯ ಪ್ರಪಂಚವನ್ನು ಮರೆಯಲು ಸಮಯ ಹಿಡಿಯುತ್ತದೆ.
ಇತನಿ ಛೋಟಿ ಸಿ ಅವಿನಾಶಿ ಆತ್ಮ ಮೇ ಅವಿನಾಶಿ ಚೌರಾಸಿ ಜನ್ಮ ಕಾ ರಿಕಾರ್ಡ್ ಭರಾ ಹುವಾ.
ಇಷ್ಟೊಂದು ಚಿಕ್ಕದಾದ ಅವಿನಾಶಿ ಆತ್ಮದಲ್ಲಿ ಅವಿನಾಶಿ 84 ಜನ್ಮಗಳ ದಾಖಲೆ ತುಂಬಿಕೊಂಡಿರುತ್ತದೆ. ಒಬ್ಬರೂ ಕೂಡ ಈ ಪಾತ್ರದಿಂದ ವಾಪಸ್ ಹೋಗಲು ಸಾಧ್ಯವಿಲ್ಲ. ಆಕ್ಯುರೇಟ್ ಸಮಯದಲ್ಲಿ, ನಿಖರವಾದ ಸಮಯದಲ್ಲಿ ತಂದೆ ಬರಬೇಕಾಗಿರುತ್ತೆ. ಆ ಸಮಯದಲ್ಲಿ ಬಂದು ಜ್ಞಾನ ಕೊಡ್ತಾರೆ. ತಂದೆ ಮಾತ್ರ ಈ ಮಾತನ್ನು ಹೇಳ್ತಾರೆ, ನನ್ನನ್ನು ನೆನಪು ಮಾಡು, ಆಗ ನಿನ್ನ ವಿಕರ್ಮ ವಿನಾಶ ಆಗುತ್ತೆ.
ಮಾಯಾಜೀತ್ ಜಗಜ್ಜೀತ್ ಬಂದಿ,
ನೀವು ಮಾಯಾಜೀತ್ ಮಾಯೆಯನ್ನು ಗೆದ್ದವರು, ಜಗಜ್ಜೀತ್ ಜಗತ್ತನ್ನು ಗೆದ್ದವರು ಆಗ್ತೀರಾ.
ಸಾರಾ ಖೇಲ್ ಭಾರತ್ ಪರಿ ಬನಾ ಹುವಾ,
ಎಲ್ಲಾ ಆಟಗಳು ಭಾರತಕ್ಕಾಗಿಯೇ ರಚನೆ ಮಾಡಲಾಗಿದೆ. ಅರ್ಧ ಕಲ್ಪ ರಾವಣ ರಾಜ್ಯ ಮತ್ತು ಅರ್ಧ ಕಲ್ಪ ರಾಮ ರಾಜ್ಯ. ಈ ಮಾತು ಯಾರಿಗೂ ಗೊತ್ತಿಲ್ಲ. ಅರ್ಧ ಕಲ್ಪ ರಾವಣ ರಾಜ್ಯ ಮತ್ತು ಅರ್ಧ ಕಲ್ಪ ರಾಮ ರಾಜ್ಯ ನಡೆಯುತ್ತದೆ. ಈ ರಾವಣ ನಿಮಗೆ 1ನೇ ನಂಬರಿನ ಶತ್ರು ಆಗಿದ್ದಾನೆ. ರಾವಣ ನಮಗೆ 1ನೇ ನಂಬರಿನ ಶತ್ರು ಆಗಿದ್ದಾನೆ ಎನ್ನುವುದಕ್ಕೆ ಯಾವ ಪ್ರಮಾಣ ಇದೆ? ಯಾವುದಾದ್ರೂ ಪ್ರಮಾಣ ಇದೆಯೋ ಅಥವಾ ಇಲ್ವೋ? ಅರೆ, ವರ್ಷ ವರ್ಷವೂ ಅವನನ್ನು ಸುಡಲಾಗುತ್ತೆ. ಏನು, ಯಾವಾಗ ಯಾರಾದ್ರೂ ಬಹಳ ಕೆಟ್ಟ ಕೆಲಸವನ್ನು ಮಾಡ್ತಾರೆ, ಜಾಸ್ತಿ ದುಃಖವನ್ನು ಕೊಡ್ತಾರೆ, ಆಗ ಅವರ ಎಫಿಜಿ ಪ್ರತಿಮೆ ತಯಾರಿಸಲಾಗುತ್ತೆ. ಅವರ ಪ್ರತಿಕೃತಿಯನ್ನು, ಪ್ರತಿಮೆಯನ್ನು ತಯಾರು ಮಾಡಲಾಗುತ್ತೆ ಮತ್ತು ಆ ಪ್ರತಿಕೃತಿಯನ್ನು ಸುಡಲಾಗುತ್ತೆ. ರಾವಣನ ಪ್ರತಿಮೆಯನ್ನು ನಾವು ಪ್ರತಿ ವರ್ಷ ಸುಡುತ್ತೇವೆ. ಇದರಿಂದ ಪ್ರಮಾಣಿತವಾಗುತ್ತೆ ಇವನು ನಮ್ಮ ಜನ್ಮ ಜನ್ಮಾಂತರದ ಶತ್ರು ಆಗಿದ್ದಾನೆ. ಆದರೆ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲ. ಸರಿ, ಮಕ್ಕಳಿಗೆ ಗುಡ್ ನೈಟ್, ಶುಭರಾತ್ರಿ ಮತ್ತು ನಮಸ್ತೆ. ಓಂ ಶಾಂತಿ.